ओम हयग्रीवं चिदानंद विग्रहं सदनुग्रहं दशग्रीवच्छिदं शापान् मणिग्रीव विमोचनं स्वनाम ग्रहणादेव निरस्त ग्रह विग्रहं वृंदावनगतं वंदे ब्रह्मरुदेन्द वंदितं स्वान्तस्थानंत शय्याय पूर्णज्ञान रसार्णसे उत्तुंग वक्तरंगाय मध्वतुब्धाब्धये नमः गुरुमखिल गुणज्ञं सद्गुणैकाधिवासं शमदमपरिनिष्ठं सत्पनिष्ठं वरिष्ठं सकलशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः ओम जन्माद्यस्य यतोन्वयादितरतश्चार्थेष्व विघ्नस्वराट तेने ब्रह्महृदायादिकवये मुह्यन्ति यं सूरयः तेजोवारि मृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि श्रीगुरुभ्यो नमः हरिः ओम अधिकमास ಬಹಳ ಪರ್ವಕಾಲ ತತ್ರಾಪಿ ಅಧಿಕಮಾಸದ ನಿಯಾಮಕ ಯಾರು ಪುರುಷೋತ್ತಮ ಆನಂದ ಪುರುಷೋತ್ತಮ ಅಂತ ಹೇಳುತ್ತಾರೆ ಅಧಿಕಮಾಸದ ಒಂದು ಮಹಿಮೆ ಗೊತ್ತಾಗಬೇಕಲ್ವ ಅಧಿಕಮಾಸ ಅಂದ ಕೂಡಲೇ ಸಾಮಾನ್ಯ ಬರೋದು ತಲೆಯಲ್ಲಿ ಅಭೂಪದಾನ 33 ಅಭೂಪದಾನ ಮಾಡಿದರೆ ನಮ್ಮದು ಅಧಿಕಮಾಸದ ಕರ್ತವ್ಯ ಮುಗಿಯಿತು ಅಂತ ಇಲ್ಲ ಅಂತ ಹೇಳುತ್ತಾರೆ ಅಧಿಕ ಮಾಸದ ಮಹಾತ್ಮದಲ್ಲಿ ಈ ಅಧಿಕ ಮಾಸ ಬರುವುದೇ ಮಲಮಾಸ ಅಂತ ಹೆಸರು ಚೂರು ಈ ವರ್ಷಗಳ ಕಾಲದ ಘಡಿಗೆ ಪಳಗಳ ವ್ಯತ್ಯಾಸದಿಂದ ಬರುವ ಈ ಕಾಲ ಎಲ್ಲ ಚೂರು ಚೂರಾಗಿ ಮಲದಂತೆ ಹೊರಬಂದರೆ ಅದೆಲ್ಲ ಸೇರಿ ಬರುವ ಮಾಸ ಮಲಮಾಸ ಇರಲಿ ಮಲಮಾಸ ಆದರೆ ಏನಂತೆ ಅದೊಂದು ಮಾಸವೇ ಅಲ್ವಾ ಅಂದ್ರೆ ಹೇಳುತ್ತಾರೆ ಇಲ್ಲಿ ಪಿತೃಕಾರ್ಯ ವರ್ಜ್ಯ ಶಾಸ್ತ್ರ ಪ್ರಕಾರ ಯಾವ ಶುಭ ಕಾರ್ಯಗಳು ಇಲ್ಲ ಪಿತೃಕಾರ್ಯಗಳು ಇಲ್ಲ ಶುಭ ಕಾರ್ಯಗಳು ಅಂತ ನಮ್ಮ ತಲೆಯಲ್ಲಿ ಶಾಸ್ತ್ರ ಪ್ರಕಾರ ನೋಡಿದರೆ ಭಗವಂತನ ಸ್ಮರಣೆ ಇರತಕ್ಕಂಥ ಎಲ್ಲಾ ಕಾರ್ಯಗಳು ಶುಭ ಕಾರ್ಯಗಳೇ ಅದು ಪಿತೃಕಾರ್ಯ ಆದರೆ ಅಶುಭ ಕಾರ್ಯ ಮದುವೆ ಮುಂಜಿ ಆದರೆ ಶುಭ ಕಾರ್ಯ ಅಂತ ತಪ್ಪು ಕಲ್ಪನೆ ಕೂತಿದೆ ಸರಿಯಲ್ಲ ಅಂತಾರೆ ಅದರಿಂದ ಭಗವಂತನ ನೆನಪಿನಿಂದ ಕೊಡತಕ್ಕಂತಹ ಎಲ್ಲಾ ಕಾರ್ಯಗಳು ಕೂಡ ಶುಭ ಕಾರ್ಯಗಳೇ ಯಾವ ಕಾರ್ಯಗಳು ಕೂಡ ಈ ಮಲಮಾಸದಲ್ಲಿ ಮಾಡಬಾರದು ಅಂತ ನಿಷೇಧ ಮಾಡಿದಾಗ ಅದು ಕೆಲವರು ಕೇಳುತ್ತಾರೆ ಮಲಮಾಸ ಅಂತ ಹೌದು ತೀರ್ಥಕ್ಕೆ ಹೋದ್ವಿ ತೀರ್ಥವಿಧಿ ಮಾಡಬಹುದಾ ಇಲ್ವಾ ಅಂತ ಮತ್ತೋಲಿದ್ರಷ್ಟು ಪಿತೃ ಕಾರ್ಯ ಪೂರ್ಣ ನಿಷಿದ್ಧ ಇವಾಗ ಇನ್ನು ಏನು ಮಾಡಬಹುದು ಒಂದು ವೇಳೆ ನಿಜ ಮಾಸದಲ್ಲಿ ಪಿತೃ ಕಾರ್ಯ ಇದ್ದರೆ ಮಲಮಾಸದಲ್ಲಿ ಪಿತೃ ಕಾರ್ಯ ಕೆಲವರು ಏನ್ ಮಾಡುತ್ತಾರೆ ಸಂಕಲ್ಪ ಶ್ರಾದ್ದ ಅಂತ ಮಾಡಿಬಿಡುತ್ತಾರೆ ಮತ್ತು ಸಂಕಲ್ಪ ಶ್ರಾದ್ದ ಮಾಡಿಸುವುದು ಹೇಗೆ ಅಂದ್ರೆ ಒಂದು ಪಿಂಡ ಪ್ರದಾನ ಒಂದಿರಲ್ಲ ಮಿಕ್ಕದೆಲ್ಲ ಮಾಡಿಬಿಡ್ತಾರೆ ಅದು ಯಾವುದೂ ಇಲ್ಲ ಕೇವಲ ಪಿತೃಗಳ ಪ್ರೀತ್ಯರ್ಥ ಭೂರಿ ಭೋಜನ ಮಾತ್ರಕ್ಕೆ ಸಂಕಲ್ಪ ಇನ್ಯಾವುದಿಲ್ಲ ಆ ರೀತಿಯಾಗಿದ್ದಾಗ ಮಲಮಾಸ ನಿಯಾಮಕ ದೇವತಾ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾರೆ ಎಲ್ಲರಿಗೂ ಎಲ್ಲಾ ಮಾಸಗಳಲ್ಲಿ ವಿಜೃಂಭಣೆಯಾಗಿ ನಿನ್ನ ಆರಾಧನೆ ನಡೆಯುತ್ತೆ ನನ್ನ ಮಾಸದಲ್ಲಿ ಮಾತ್ರ ಯಾರೂ ನನ್ನ ಕಡೆ ನೋಡುವುದಿಲ್ಲ ಅದ ಕಾರಣ ತುಂಬಾ ದುಃಖ ಆಗಿದೆ ಅಂದಾಗ ಭಗವಂತ ಅದು ಎಲ್ಲಿಗೆ ಹೊರಟದ್ದು ನರನಾರಾಯಣ ಆಶ್ರಮಕ್ಕೆ ಹೊರಟರೆ ಭಗವಂತ ನಾರಾಯಣ ಆರೂಪದಿಂದ ಪುರುಷೋತ್ತಮ ಲೋಕಕ್ಕೆ ಹೋಗಿಬಿಡುತ್ತಾನೆ ಗೋಲೋಕ ಅಂತ ಒಂದಿದೆ ಆ ಲೋಕಕ್ಕೆ ಹೋಗಿ ಅಲ್ಲಿ ಪುರುಷೋತ್ತಮ ಭಗವಂತನಿಂದ ಭೇಟಿಯಾದಾಗ ಆ ಸ್ವಾಮಿ ಹೇಳುತ್ತಾನೆ ಇದು ಅಧಿಕ ಮಾಸದಲ್ಲಿ ಬರುವಂತಹ ಮಹಾತ್ಮ ಪುರುಷೋತ್ತಮ ನಾಮ ಭಗವಂತ ಹೇಳುತ್ತಾನೆ ನೀನು ಹೆದರಬೇಡ ಈ ಮಾಸಕ್ಕೆ ಹೆಸರೇ ಇಲ್ಲ ಬರೇ ಮಲಮಾಸ ಅಂತಾರಲ್ವಾ ಅಂದ್ರೆ ನನ್ನ ಹೆಸರೇ ಬರಲಿ ಇದಕ್ಕೆ ಪುರುಷೋತ್ತಮ ಮಾಸ ಅಂತಲೇ ಹೆಸರು ಬರಲಿ ಆ ಮಾಸ ವಿಶೇಷವಾಗಿರತಕ್ಕಂತಹ ನಿಯಾಮಕ ದೇವತೆ ಯಾರಿಲ್ಲಲ್ಲ ಎಲ್ಲಾ ಮಾಸಗಳಿಗೂ ನಿಯಾಮಕ ದೇವತೆ ಇದ್ದಾರೆ ಇಲ್ಲಿ ಯಾರಿಲ್ಲ ಅಂದ್ರೆ ನಾನೇ ಆಗ್ತೇನೆ ಅಂತ ಭಗವಂತ ಹೇಳಿದ ಅದರಿಂದ ಅಧಿಕ ಮಾಸದಲ್ಲಿ ಏನು ವಿಶೇಷ ಚೆನ್ನಾಗಿ ತಿಳಿಸಿಕೊಡುತ್ತಾರೆ ಸಾಮಾನ್ಯ ಕಾಲದಲ್ಲಿ ಮಾಡಿದ ಎಲ್ಲ ಕಾರ್ಯಗಳಿಗಿಂತ ಶ್ರೇಷ್ಠ ಪರ್ವಕಾಲಗಳಲ್ಲಿ ಮಾಡಿದ ಕಾರ್ಯಗಳಿಗೆ ಪುಣ್ಯ ಜಾಸ್ತಿ. ಅಂಥ ಎಲ್ಲ ಪರ್ವಕಾಲಗಳಲ್ಲಿ ಮಾಡಿದ ಪುಣ್ಯ ಒಂದೇ ಸಲ ಪಡೆಯಬೇಕಾ? ಅದು ಅಧಿಕ ಮಾಸದಲ್ಲಿ ಬರಬೇಕು. ಅಧಿಕ ಮಾಸ ಅಂತ ಹೇಳಿದರೆ ಜ್ಞಾನಿಗಳಿಗೆ, ದೇವತೆಗಳಿಗೆ ಇದು ಸುಗ್ಗಿ ಕಾಲ ಅಂತ. ದೇವತೆಗಳು, ಋಷಿಗಳು, ಮುನಿಗಳು ಎಲ್ಲರೂ ಕೂಡ ಈ ಅಧಿಕ ಮಾಸಕ್ಕಾಗಿ ಕಾಯ್ತಾ ಇರ್ತಾರೆ. ಚೆನ್ನಾಗಿದೆ. ಅಧಿಕ ಮಾಸದಲ್ಲಿ ಏನೇನು ಮಾಡಬೇಕು ನಿಮಗೇನು ಗೊತ್ತು? ಅಧಿಕ ಮಾಸದಲ್ಲಿ ಏನೇನು ಮಾಡಬೇಕು ಅಂತ ಪರಿಚಯ ಆಗಿದೆ. ಬನ್ನಿ, ಎಲ್ಲ ಒಳ ಬನ್ನಿ. ಪ್ರಧಾನವಾಗಿ ಮಾಡಬೇಕು, ಅದರಲ್ಲಿ ನಾನಾ ವ್ರತಗಳು ಇಟ್ಟುಕೊಳ್ತಾರೆ, ಹೌದಲ್ವ? ಧಾರಣೆ ಪಾರಣೆ, ಒಪ್ಪತ್ತೋಟ, ಉಂಡು ಊಟ, ಕುಡಿದ ನೀರು, ಅದು ಇದು ಎಲ್ಲ ಹಿಡಿತೀವಿ ವ್ರತಗಳು. ಒಂದು ವ್ರತ ಹಿಡಿಯಬೇಕಂದ್ರೆ ಈ ಅಧಿಕ ಮಾಸದಲ್ಲಿ ಏನದು? ಬೆಳಗ್ಗಿಂದ ರಾತ್ರಿ ಪರ್ಯಂತ ದೇವರನ್ನೇ ನೆನೆಯುತ್ತಾ ಇರಬೇಕು. ಆ ವ್ರತ ಕಷ್ಟ ಅಲ್ವಾ? ಮಿಕ್ಕದ್ದೆಲ್ಲ ಕೊಟ್ಟು ಮುಗಿಸುವ ವ್ರತಗಳು ಸುಲಭವಾಗಿ ಮಾಡಬಹುದು. ದೇವರನ್ನೇ ನೆನೆಯುತ್ತಾ 24 hours ಅಲ್ಲಿ ಎಷ್ಟೊತ್ತು ಎಚ್ಚರ ಇರುತ್ತೋ ಅಷ್ಟೊತ್ತು ನಾವು ದೇವರನ್ನ ನೆನೆಯಬೇಕಂದ್ರೆ ಟಿಡಿಎಸ್ ಕೆಲಸ ಅದು, ಬಹಳ ಕಷ್ಟ ಆಗುತ್ತೆ. ಅದಕ್ಕೆ ಹೇಳ್ತಾರೆ, ದೇವರಿಗೆ ನಾವು ಏನು ಕೊಟ್ಟರೆ ಪ್ರೀತಿ ಆಗುತ್ತೆ? ನಾವು ಏನೇನೋ ಕೊಡ್ತೀವಿ, ಪ್ರೀತನಾಗು ಅಂತ ಕೇಳ್ತೀವಿ ದೇವರ. ಅದಕ್ಕೆ ಊಟಕ್ಕೆ ಕರೆದರೆ ಮನೆಗೆ ಬ್ರಾಹ್ಮಣರನ್ನ, ಹಿಂದಿನ ಕಾಲ ಸಂಪ್ರದಾಯ ಹೀಗಿತ್ತು, ಅವರಿಗೆ ಯಾವುದು ಇಷ್ಟವೋ ಅದು ಕೇಳಿ ಅದನ್ನೇ ಮಾಡ್ತಾ ಇದ್ರು. ಆಗೇನಾಗುತ್ತೆ, ಅವರು ಊಟಕ್ಕೆ ಬಂದರೆ ಮತ್ತೆ ನಾವು ಬರವಂತ ಮಾಡಬೇಕಾದ ಅವಶ್ಯಕತೆ ಇಲ್ಲ, ಅವರೇ ಚೆನ್ನಾಗಿ ಊಟ ಮಾಡ್ತಾರೆ, ಅವರೇ ಚೆನ್ನಾಗಿ ಊಟ ಮಾಡುತ್ತಾರೆ. ಅವರಿಗೆ ಇಷ್ಟವಿಲ್ಲದ್ದೆಲ್ಲ ಮಾಡಿ ನಾವು ಬಲವಂತ ಮಾಡಿದ್ರು ಮಾತ್ರ ಊಟ ಮಾಡ್ತಾರೆ, ಅವರು ಮಾಡಲ್ಲ. ಮತ್ತು ಹೇಳೋದೊಂದು, ಎದುರೋಚತೆ ಮತ್ತು ಗ್ರಾಹ್ಯಂ ಎನ್ನರೋಚತೆ ತತ್ಯಾಜ್ಯಂ, ಎಲ್ಲ ತ್ಯಾಜ್ಯವೇ ಗೊತ್ತಿರುತ್ತೆ, ಯಾಕೆ ಅವರಿಗೆ ಯಾವ್ದು ಇಷ್ಟವೋ ತಿಳ್ಕೊಂಡಿಲ್ಲ. ಅದರಿಂದ ಹಾಗೆ ಭಗವಂತನಿಗೆ ನೋಡಿ, ನಾವು ಅಡಿಗೆ ಮಾಡುತ್ತೇವೆ, ಮಾಡಿದರೆ ಊಟ ಏನು ಮಾಡದೆ ಇರ್ತಾರ? ಮಾಡುತ್ತಾರೆ, ಊಟ ಮಾಡಿ ಹೋಗ್ತಾರ. ಹಾಗೆ ನಾವು ಯಾವ ವ್ರತವನ್ನ ಮಾಡಿದ್ರೂ ಭಗವಂತ ಸ್ವೀಕಾರ ಮಾಡುತ್ತಾನೆ, ಊಟ ಮಾಡುತ್ತಾನಂತ. ಆದರೆ ಆತನಿಗೆ ಯಾವುದು ಇಷ್ಟ? ನಾವು ಯಾವುದು ಮಾಡಿದ್ರೆ ಆತನಿಗೆ ಇಷ್ಟ. ಹಾಗಾದ್ರೆ ಯಾವುದು ಇಷ್ಟ ಇಲ್ವಾ ಅಂದ್ರೆ, ಎಲ್ಲಾದರಲ್ಲಿ ಇಷ್ಟ ಜಾಸ್ತಿ ಯಾವುದು? ಭಾಗವತ ಏಕಾದಶ ಸ್ಕಂದದಲ್ಲಿ ಹೇಳ್ತಾರೆ, ಜಯಂತಿ ಉಪಾಖ್ಯಾನದಲ್ಲಿ, ಶ್ರೀಹರಿಯಲ್ಲೇ ಮನಸ್ಸಿಡೋದೇ ದೇವರಿಗೆ ಇಷ್ಟ ಅಂತೆ. ಅದಕ್ಕೆ ದಾಸರಾಯರು ಒಂದು ಮಾತಲ್ಲಿ ಹೇಳ್ತಾರೆ, ಮನವನಿತ್ತರೆ ತನ್ನ ನೀವನು. ನಮಗೆ ವಜ್ರ ಕೊಟ್ರೆ, ಈಡೀರ ಕೊಟ್ರೆ ಏನು ಹೇಳಿಲ್ಲ, ಕೇವಲ ಮನಸ್ಸು ಸದಾ ದೇವರ ಪದ. ಹಾಗಾದರೆ ಪುರುಷೋತ್ತಮ ಮಾಸದಲ್ಲಿ ಯಾವ ಭಗವದ್ರೂಪವನ್ನು ಚಿಂತನೆ ಮಾಡಬೇಕು? ಪುರುಷೋತ್ತಮ ನಾಮಕ ಭಗವಂತನ ಚಿಂತನೆ ಮಾಡಿದರೆ, ಶ್ರೀರಂಗದಿಂದ ಇವತ್ತು ಬೆಳಗ್ಗೆ ಇಳಿದು ನಿನ್ನೆವರೆಗೂ 9 ದಿವಸ ಶ್ರೀರಂಗದಲ್ಲೇ ಇದ್ದವು. ಅಲ್ಲಿ ಒಂದು ದೇವಸ್ಥಾನವೇ ಪ್ರತ್ಯೇಕವಾಗಿದೆ, ಪುರುಷೋತ್ತಮನ ದೇವಸ್ಥಾನವೇ ಇದೆ. ಆ ದೇವರ ರೂಪ ಒಂದೇ, ರಂಗನಾಥ ರೂಪನೂ ಪುರುಷೋತ್ತಮನ ರೂಪನೂ ಒಂದೇ, ಇಬ್ಬರು ಒಂದೇ ತರ ಮಲಗೇ ಇರ್ತಾರೆ. ಆದರೆ ಇಲ್ಲಿ ಮಲಗಿದ್ದು ರಾಮ, ಅಲ್ಲಿ ಮಲಗಿದ್ದು ಪುರುಷೋತ್ತಮ ಅಷ್ಟೇ. ಪುರುಷೋತ್ತಮ ಅಂದ ಯಾವ ಪುರುಷೋತ್ತಮ? ಅಧ್ಯಕ್ಷ ಪುರುಷೋತ್ತಮ ಎಂಬ ಆ ಪುರುಷೋತ್ತಮ ಅಲ್ಲಿ ಮಲಗಿದ್ದು. ವಿಶೇಷವಾದ ಪುರುಷೋತ್ತಮ 24 ಕೇಶವ ರೂಪಗಳ ಬರತಕ್ಕಂತಹ ಭಗವದ್ ರೂಪವೇ ನಿಂತಿದೆ. ಆ ಭಗವದ್ ರೂಪವನ್ನ ಚಿಂತನೆ ಮಾಡಬೇಕು ಅಂತ ಹೇಳುತ್ತಾರೆ. ಸರಿ, ಇಂಥ ಅಧಿಕ ಮಾಸದಲ್ಲಿ ದೇವರ ಕಥಾಶ್ರವಣ ಬಹಳ 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 ವಿಶೇಷ ಫಲದಾಯಕ, ಭಗವಂತನಿಗೆ ಅತ್ಯಂತ ಪ್ರೀತಿಕರವಾದ್ದು. ಅಂಥ ಭಾಗವತ ಶ್ರವಣವನ್ನ ನಮ್ಮ ಕೋಲಾರ ಜಗನ್ನಾಥರಾಯರು ತುಂಬಾ ಕಾಲದಿಂದ ಕೇಳ್ತಾ ಇದ್ರು. ಅವರು ಆಮೇಲೆ ಆಗ್ಬೇಕು ಆಗ್ಬೇಕು ಅಂತ, ಬೇರೆ ಕಾಲದಲ್ಲಿ ಬೇರೆ, ಅಧಿಕ ಮಾಸದಲ್ಲಿ ಆಗ್ಬೇಕು ಅಂತ ದೇವರ ಸಂಕಲ್ಪ ಅಂತ ಕಾಣುತ್ತೆ. ಅವ್ರು ತುಂಬಾ ಮಾಡ್ತಾರೆ ಎಲ್ಲ ಪ್ರವಚನ ಕಾರ್ಯ, ಎಲ್ಲ ಇಬ್ಬರು ದಂಪತಿಗಳು ಮಾಡ್ತಾ ಇರ್ತಾರೆ. ಸ್ವಲ್ಪ ಕೊಟ್ಟರೆ ಸಾಲದು, ದೇವರು ಸಾಕಾಗಿಲ್ಲ, ಅದಕ್ಕೆ ಅವರಿಗೆ ಅಧಿಕವಾಗಿ ಫಲ ಕೊಡಬೇಕು ಅಂತ ಅಧಿಕ ಮಾಸದಲ್ಲಿ ಭಗವಂತ ನಿಶ್ಚಯ ಮಾಡಿದ ಅಂತ ಕಾಣುತ್ತೆ. ಸರಿ, ಭಾಗವತದಲ್ಲಿ ಯಾವ ಭಾಗ ನೋಡೋಣ ಅಂತ ನೋಡಿದರೆ, ಎಲ್ಲ ಭಾಗವೂ ಬೆಲ್ಲ, ಎಲ್ಲವೂ ಸಿಹಿ, ಯಾವ ಸಿಹಿ ಅಲ್ಲ. ಅದಕ್ಕೆ ಇನ್ನೊಂದು ಭಾಗ ಮುಂದಿನ ಮನೆಯಲ್ಲಿ, ಯಾರು ರಮಾ ಅವರ ಮನೆಯಲ್ಲಿ ದಶಮಸ್ಕಂಧ ಅಂತ ಅವರು ಇಟ್ಟುಕೊಂಡಿದ್ದಾರೆ. ಮತ್ತೆ ನಾವು ಬೇರೆ ಸ್ಕಂಧ ಕೇಳಿ ಚೆನ್ನಾಗಿರುತ್ತಲ್ವಾ? ನರಸಿಂಹನ ಸ್ಕಂಧ, ಸಪ್ತಮ ಸ್ಕಂದ ಭಾಗವತ ನೋಡೋಣ. ಸಪ್ತಮ ಸ್ಕಂದ ಭಾಗವತದಲ್ಲಿ ಬರುವ ಕಥಾ ಗೊತ್ತು, ಬಾಯಿಪಾಠವೂ ಆಗಿರುತ್ತೆ ಅಲ್ವಾ ಭಾಗವತದಲ್ಲಿ ಯಾವ ಯಾವ ಸ್ಕಂಧ ಅಲ್ಲಿ. ಹೌದು, ಎರಡೇ ಸ್ಕಂದ ಕೇಳೋದು, ಮಿಕ್ಕದ ಯಾವ್ದು ಕೇಳಲ್ಲ, ಮಿಕ್ಕದ ಯಾವುದು ಕೇಳಲಿಕ್ಕೂ ಹೋಗಲ್ಲ. ಯಾಕೆ ಏನೋ ಹೇಳ್ತಾರೆ, ಇಲ್ಲಿ ಚೂರು ಕಥೆ ಬರುತ್ತೆ, ನಾನು ಕತೆ ಹೇಳಲಿಕ್ಕೆ ಬರಲಿಲ್ಲ, ಏನೋ ಹೇಳಲಿಕ್ಕೆ ಬಂದೆ. ಏನದು ಆ ಏನೋ ಏನದು
ಅಂದ್ರೆ, ಅದಕ್ಕೆ ನಾನು ನಿಮ್ಗೆ ಬಿಟ್ಬಿಟ್ಟೆ ಯಾವ್ದನ್ನೇ ಹೇಳಿ.
ಇಷ್ಟು ಭಾಗವತ ಕೇಳೋ ಕಾಲಕ್ಕೆ ಕೇಳಬೇಕಾದ ದೃಷ್ಟಿ ಏನು ಅಂತ ನೋಡೋಣ. ಭಾಗವತದಲ್ಲಿ 10 ಅವತಾರದ ಪರಿಚಯ ಮಾಡಿಕೊಟ್ಟು ಅಷ್ಟೇ ತಾನೆ, ಮತ್ಸ್ಯ ಪೂರ್ಣ ವರಾಹ ಮೊದಲಾದ 10 ಅವತಾರದ ಪರಿಚಯ ಮಾಡಿಕೊಟ್ಟು, ವಿಶೇಷ ಪರಿಚಯ ಯಾವುದನ್ನು ಮಾಡಿಕೊಟ್ರು, ಅದರಲ್ಲಿ ನರಸಿಂಹ ಮತ್ತು ಕೃಷ್ಣ ಈ ಎರಡು ರೂಪದ ವಿಶೇಷ ಪರಿಚಯ ಮಾಡಿಕೊಟ್ರು, ಮಿಕ್ಕದ್ದೆಲ್ಲ ಕೂಡ ಇಷ್ಟು ವಿಶೇಷವಾಗಿ ಪರಿಚಯ ಮಾಡಿಕೊಳ್ಳಲಿಲ್ಲ. ಅದರಲ್ಲೂ ಕೂಡ ಹೇಳುತ್ತಾರೆ 10 ಅವತಾರದ ರೂಪದ ಪರಿಚಯ ಆಗ್ತಾ ಇದೆ. ದೇವ ಬಂದ ಹೇಗೆ ಹೇಗೆ ಅಲ್ಲೆಲ್ಲ ತನ್ನ ಲೀಲೆಗಳನ್ನು ತೋರಿದ ಅಂತ ನಾವು ಕೇಳುತ್ತಾ ಇದ್ದೇವೆ. ಆ ದೇವ ರೂಪವನ್ನು ಸ್ಮರಣೆ ಮಾಡ್ತೀವಿ, ನಮಸ್ಕಾರ ಮಾಡ್ತೀವಿ, ಅಲ್ಲಿಗೆ ನಿಂತು ಹೋಗ್ತಾ ಇದೆ, ಅಲ್ಲಿಗೆ ನಿಲ್ಲಬಾರದು. ಭಾಗವತ ಹೊರಟದ್ದೇ ಮೊದಲನೆಯ ಸ್ಕಂಧದಲ್ಲಿ ಪರಿಷನ್ ಮಹಾರಾಜ ಶುಕ ಮಹರ್ಷಿಗಳನ್ನು ಕೇಳುತ್ತಾನೆ, ಸ್ವಾಮಿ ಸಾಯಿ ಸಿದ್ಧನಾಗಿದ್ದೇನೆ, ನಾನೇನು ಮಾಡಿದ್ರೆ ಚೆನ್ನಾಗಿರುತ್ತೆ ಹೇಳಿ. ಸದಾ ಮ್ರಿಯಮಾಣಸ್ಯ ಕರ್ತವ್ಯಂ, ಸಾಯಲಿಕ್ಕೆ ಸಿದ್ಧನಾದವ ಮಾಡಬೇಕಾಗಿದ್ದೇನು ಅಂತ ಕೇಳಿದಾಗ ಶುಕ ಮಹರ್ಷಿಗಳು ಹೇಳಿದರು, ಅಯ್ಯ ನಿನಗಂತೂ ಸಪ್ತಾಹಂ ಜೀವಿತಾವಧಿ, ಭಟ್ವಾಂಗನೆಂಬ ರಾಜರ್ಷಿ ತನ್ನ ಆಯುಷ್ಯದ ಪ್ರಮಾಣವನ್ನ ರಾಜ್ಯದೇವತೆಗಳನ್ನು ಕೇಳಿದಾಗ ಮುಹೂರ್ತ ಕಾಲ ಮಾತ್ರ ಅಂದರು. ಅಂತ ಮುಹೂರ್ತ ಕಾಲದ ಆಯುಷ್ ಪ್ರಮಾಣವನ್ನು ತಿಳಿದುಕೊಂಡು ಮುಹೂರ್ತಾತ್ ಸಂಗಮುತ್ಸೃಜ್ಯ ಗತವಾನ್ ಅಭಯಂ ಹರಿಂ, ಒಂದು ಮುಹೂರ್ತ ಕಾಲದಲ್ಲಿ ಭಗವಂತನ ಚಿಂತನೆ ಮಾಡಿ ತಾನು ದೇವರ ಸನ್ನಿಧಾನ ಹೊರಟ, ನಿನಗೆ ಸಪ್ತಾಹಂ ಜೀವಿತಾವಧಿ 7 ದಿವಸಗಳಿರದಯ್ಯ, ತುಂಬಾ ಬೇಕಾದಷ್ಟಿದೆ, ರಾಜ ಕೇಳಿದ್ದು 7ದಿವಸ ಅಂತ. ಶುಕ ಮಹರ್ಷಿಗಳು ಕೊಟ್ಟದ್ದು 7 ದಿವಸ ಕೂತಿದೆ, ಎಷ್ಟು ಚೆನ್ನಾಗಿದೆ. ಆ 7 ದಿವಸಗಳ ಕಾಲ ಉಪಕಲ್ಪಯ ತತ್ಸರ್ವಂ ಎತ್ತಾವತ್ ಸಾಂಪ್ರದಾಯಿಕಂ, ನಿನ್ನ ಪ್ರಾಣ ತ್ಯಾಗ ಆಗುವ ಪರ್ಯಂತ ನಿನ್ನ ಜೀವನದ ಪ್ರತಿಯೊಂದು ಕ್ಷಣ ಶ್ರೀಹರಿಯ ಪಾದಾರವಿಂದದಲ್ಲೇ ಇಟ್ಟು ಬಿಡು ಅಂತ ಹೇಳಿದರು. ಇದು ಭಾಗವತದ ಪರಿಚಯ. ಅವಾಗ ಶುಕ ಮಹರ್ಷಿಗಳು ಹೇಳಲಿಕ್ಕೆ ಶುರು ಮಾಡುತ್ತಾರೆ, ಏನು ಬೇಕಾಗಿಲ್ಲ, ನಿನ್ನ ಹೃದಯವನ್ನ ದೇವರಲ್ಲೇ ಇಡುತ್ತಾವ. ದೇವ ಎಲ್ಲಿದ್ದಾನೆ ಹೇಳುತ್ತಾರೆ, ನಿನ್ನ ಹೃದಯದಲ್ಲೇ ಸೂಕ್ಷ್ಮ ರೂಪದಿಂದ ಬಿಂಬಮೂರ್ತಿ ಇದ್ದಾನೆ, ಅಂತ ಭಗವಂತನ ಪಾದಾರವಿಂದದಲ್ಲಿ ಸದಾ ಮನಸ್ಸು ಇಡು. ಪ್ರಾದೇಶ ಮಾತ್ರಂ ಹೃದಯಾವಕಾಶೆ, ಪ್ರಾದೇಶ ಮಾತ್ರಂ ಪುರುಷಂ ವಸಂತಂ, ಶಂಖಚಕ್ರ ಗದಾಧಾರಿಯಾಗಿರತಕ್ಕಂಥ ಸೂಕ್ಷ್ಮ ರೂಪ ಭಗವಂತನದ್ದಿದೆ, ಹೃದಯದಲ್ಲಿ ದೇವರ ಚಿಂತನೆ ಮಾಡು, ಅವನ ಶರಣಾಗತನಾಗು, ಅವನನ್ನೇ ಚಿಂತನೆ ಮಾಡು, ಅವನ ಕುರಿತೇ ಕೇಳು, ಅವನನ್ನೇ ಸ್ಮರಣೆ ಮಾಡು, ಅವನನ್ನೇ ಕೀರ್ತನೆ ಮಾಡು, ಅವನನ್ನೇ ಧ್ಯಾನ ಮಾಡು, ಅವನನ್ನೇ ಜಪಿಸು, ನೀನು ಅವನನ್ನೇ ಪಡೆಯುತ್ತೀಯ, ಇಷ್ಟೇ ಆಯಿತು ಭಾಗವತ. ಅವಾಗ ರಾಜ ಮತ್ತು ಕೇಳಿದ, ಆ ಒಳಗಿರುವ ದೇವರ ಪರಿಚಯ ನನಗಿಲ್ಲ, ಹುಟ್ಟಿದಾಗ್ಲಿಂದಲೂ ನನ್ನ ಜೊತೆಗೆ ಇದ್ದಾನೆ ಅಂತ ಶಾಸ್ತ್ರ ಹೇಳುತ್ತೆ, ನಮಗಂತೂ ದೇವರು ಕಾಣಿಸೋದೇ ಇಲ್ಲ. ಕಾಣಿಸಿದ್ದಾರೆ ನಿಮ್ಗೇನಾದ್ರೂ? ದೇವರು ಕಾಣಿಸೋಣ, ಇಷ್ಟು ಹೆಲ್ಪ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರ? ಎಂದು ಹೇಳಿಲ್ಲ. ಅದನ್ನು ದಾಸರು ಹೇಳುತ್ತಾರೆ, ಕನಸಿಲಾದರೂ ತನ್ನ ಪಾದದ ನೆನವನೀಯದೆ ಸರ್ವರೊಳಗಿಂತನು ಭವಿಸುವನು, ಸ್ಥೂಲ ವಿಷಯವ ವಿಶ್ವನೆಂದೆನಿಸಿ. ಆ ಭಗವಂತ ನಮ್ಮೊಳಗೇ ಇದ್ದಾನೆ, ತನ್ನ ತಾಕತ್ತನ್ನು ಪರಿಚಯ ಮಾಡಿಕೊಡಲ್ಲ, ತನ್ನನ್ನು ಪರಿಚಯ ಮಾಡಿಕೊಡಲ್ಲ, ತಾನು ಮಾಡುವ ಉಪಕಾರ ವನ್ನು ನಮಗೆ ನೆನಪಿಗೆ ತಂದುಕೊಡಲ್ಲ. ಅದಕ್ಕೆ ಕೇಳುತ್ತಾರೆ ಶಾಸ್ತ್ರದಲ್ಲಿ, ಸ್ವಾಮಿ ನೀವು ಉಪಕಾರ ಮಾಡಿದ್ದು ದೊಡ್ಡದಲ್ಲಯ್ಯ, ನೀ ಮಾಡಿದ ಉಪಕಾರದ ನೆನಪು ಕೊಟ್ರೆ ಅದು ನಮಗೆ ಉಪಕಾರ ಆಗುತ್ತೆ. ನೀನು ಇಷ್ಟು ಉಪಕಾರ ಮಾಡುತ್ತೀಯ, ಆ ಉಪಕಾರದ ನೆನಪೇ ನಮಗೆ ಕೊಡಲ್ಲ, ಕೃತಜ್ಞರಾಗಿ ಬಿಡ್ತಾ ಇದ್ದೇವೆ, ಆದ್ದರಿಂದ ನಿನ್ನ ನೆನಪು ಕೊಡು ಹರಿಯೇ ಅಂತ. ಸರಿ, ಹಾಗಾದರೆ ದೇವರನ್ನೇನೋ ನೆನೆಯಬೇಕು, ಅದು ಹೃದಯಾಕಾಶದಲ್ಲಿರುವಂತಹ ಭಗವಂತನ ನೆನೆಯಬೇಕು. ಆ ಭಗವಂತನ ನೆನೆಯಬೇಕು ಅಂದ್ರೆ ಹೇಗೆ ನೆನೆಯಬೇಕು? ದೇವರು ದೇವರು ಅಂದ್ರೆ ಸಾಕ, ಇನ್ನೇನಾದರೂ ಬೇಕಾ? ಅವಾಗ ಹೇಳಿದ್ರು, ದೇವರ ರೂಪವನ್ನ ನೆನೆಯಬೇಕು, ದೇವರ ಗುಣಗಳನ್ನ ನೆನೆಯಬೇಕು, ದೇವರ ಲೀಲೆಗಳು ಕ್ರಿಯೆಗಳನ್ನ ನೆನೆಯಬೇಕು. ಅವ ಕೇಳುತ್ತಾರೆ, ನನಗೆ ನನ್ನೊಳಗಿರತಕ್ಕಂತಹ ಭಗವಂತನ ರೂಪದ ಪರಿಚಯ ಇಲ್ಲ, ಗುಣಗಳ ಪರಿಚಯ ಇಲ್ಲ, ಕ್ರಿಯೆಗಳ ಪರಿಚಯ ಇಲ್ಲ, ಅಂತಹ ಕಾಲಕ್ಕೆ ನಾನು ಭಗವಂತನ ಹೇಗೆ ಚಿಂತನೆ ಮಾಡಲಿ ಎಂದಾಗ ಅವಾಗ ಬಂದದ್ದೇ ಮೊದಲನೇ ಸ್ಕಂಧದಲ್ಲಿ ಪ್ರಶ್ನೆ, ಎರಡನೇ ಸ್ಕಂಧದಲ್ಲಿ ಉತ್ತರ ಕೊಟ್ಟಾಯಿತು. ನಿನ್ನ ಹೃದಯದಲ್ಲಿರುವ ದೇವರನ್ನು ಚಿಂತನೆ ಮಾಡಿದರೆ ನಿನಗೆ ಮೋಕ್ಷ ಅಂತ ಹೇಳಿದ್ದಾಯಿತು. ಆ ದೇವರನ್ನ ಹೇಗೆ ಚಿಂತನೆ ಮಾಡಲಿ ಎಂದಾಗ ಬಂದ ಉತ್ತರವೇ ಮಿಕ್ಕ 10 ಸ್ಕಂಧಗಳು. ಅವಾಗ ಹೇಳುತ್ತಾರೆ, ಅಯ್ಯ ನಿನ್ನ ಹೃದಯದಲ್ಲಿರುವ ದೇವರೇ ಇನ್ನ 10 ರೂಪಗಳು ಧಾರಣೆ ಮಾಡಿ ಬಂದ, 10 ಅವತಾರಗಳು, ಅನಂತ ಅವತಾರಗಳು ಧಾರಣೆ ಮಾಡಿದ. ಆದರೆ ಅದು ಶಬ್ದ ಮಾತ್ರ ನಮಗೆ ಪರಿಚಯ. ದೇವರದ ಎಷ್ಟು ರೂಪಗಳಿವೆ? ಅನಂತ ರೂಪಗಳು. ಪರಿಚಯ ಇದೆಯಾ? ಇಲ್ಲ. ನಮಗೆ ಎಟಕಿದ್ದೆಷ್ಟು? 10 ರೂಪಗಳು. ಅದಕ್ಕೆ ಹೇಳಿದ್ರು, 10 ಅವತಾರ ರೂಪಗಳನ್ನು ತಗೊಂಡು ಬಂದ, ತುಂಬಾ ಮಹಿಮೆಯನ್ನು ತೋರಿದ, ತನ್ನ ಜ್ಞಾನವನ್ನು ತೋರಿದ. ಮುಂದೇನು? ಆ 10 ಅವತಾರದಲ್ಲಿ ಭಗವಂತ ತಾನು ಪ್ರಕಟ ಮಾಡಿದ ಶಕ್ತಿ, ತಾನು ಪ್ರಕಟ ಮಾಡಿದ ಜ್ಞಾನ, ಆತನ ಕಾರುಣ್ಯ ಎಲ್ಲವನ್ನ ತಿಳ್ಕೊಂಡು ನೆನೆದು ಮುಂದೇನು ಅಂದ್ರೆ, ಆ ಭಗವದ್ ರೂಪವೇ ನನ್ನಲ್ಲಿ ಬಿಂಬರೂಪಿಯಾಗಿದ್ದಾನೆ ಅಂತ ತಿಳಿದು ಏಕಾಂತದಲ್ಲಿ ದಿನ ಆಗ್ಲು ಜಪ ಮಾಡೋ ಕಾಲಕ್ಕೆ, ಪೂಜಾ ಮಾಡೋ ಕಾಲಕ್ಕೆ, ತಿರುಗಾಡೋ ಕಾಲಕ್ಕೆ, ಏಳತ ಎಲ್ಲ ಕೆಲಸಗಳು ಮಾಡುವಾಗ ಈ ಬಿಂಬಮೂರ್ತಿಯನ್ನೇ ನೀನೇ ಆ 10 ಅವತಾರ ಧಾರಣೆ ಮಾಡಿದ ಶ್ರೀಹರಿ, ಇಷ್ಟೆಲ್ಲಾ ಕಾರ್ಯಗಳು ಮಾಡಿದವ ನೀನೇ ನೀನೇ ಅಂತ ಭಗವಂತನ ಚಿಂತನೆ ಮಾಡುತ್ತಾ ಬರಬೇಕು. ಅವಾಗೇನಾಗುತ್ತೆ? ಮಮಸ್ವಾಮಿ ಹರಿರ ನಿತ್ಯಂ ಸರ್ವಸ್ವಪತಿರೇವಚ ಅಂತ ಉಪಾಸನೆ ಮಾಡಿದಂತ ಆಗುತ್ತೆ. ನನ್ನ ಹೃದಯದೊಳಗಿರುವ ಸ್ವಾಮಿಯೇ ಸರ್ವತ್ರ ವ್ಯಾಪ್ತನಾಗಿದ್ದಾನೆ, 10 ಅವತಾರ ಧಾರಣೆ ಮಾಡಿ ಬಂದಿದ್ದಾನೆ ಅಂತ ಗೊತ್ತಾಗುತ್ತೆ ನಮಗೆ. ಅವಾಗೇನಾಗುತ್ತೆ? ಅದು ಬರೇ ಗೊತ್ತಾಗೋದು ಮಾತ್ರ ಅಲ್ಲ, ಪ್ರತಿಯೊಂದು ಕ್ಷಣ ಆ 10 ಅವತಾರದ ರೂಪಿಯೇ ನನ್ನ ಹೃದಯದಲ್ಲಿದ್ದಾನೆ ಅಂತ ನಾವು ನೆನೆಯೋದರಿಂದ ಈ ಹೃದಯದಲ್ಲಿರುವ ರೂಪ ನಮ್ಮನ್ನ ರಕ್ಷಣೆ ಮಾಡಲಿಕ್ಕಾಗಿ ನಿಂತ ರೂಪ. ನಿದ್ದೆ ಬರ್ತಾ ಇದೆಯಾ? ಇಲ್ಲಲ್ವ? ಯಾಕೆ? ಕಥಾ ಅಂತ ಏನೋ ಹೇಳ್ತಾ ಇದ್ದೀರಲ್ಲ, ಇದು ತಿಳಿಯಬೇಕಾದ ಭಾಗ, ತಿಳಿಯಬೇಕಾದ ಭಾಗ ಅಲ್ಲ, ತಿಳಿಯಲೇಬೇಕಾದ ಭಾಗ. ಕಂಪಲ್ಸರಿ ಸಬ್ಜೆಕ್ಟ್ ಪೇಪರ್ ಕಥಾಭಾಗ ಎಂಥದ್ದು. ಪಾಯಸ ಕುಡಿತಾ ಇದ್ದೇವೆ, ಒಂದೇ ಸಮನೆ ಪಾಯಸ ಕುಡಿಲಿಕ್ಕಾಗಲ್ಲ, ಮಧ್ಯೆ ಚೂರು ಖಾರದ್ದು ಉಪ್ಪಿನಕಾಯಿ ನಾಲಿಗೆ ಬಿದ್ದರೆ ಇನ್ನಷ್ಟು ಪಾಯಸ ಕುಡಿಯಬಹುದು. ಹೌದಾನೆ? ಅದಕ್ಕೆ ಚೂರಾಗಿ ಮಾಡುತ್ತಾರೆ. ಯಾರಾದರೂ ಪಾಯಸ ಬಿಟ್ಟೇ ಬಿಟ್ಟು ಬರೇ ಉಪ್ಪಿನಕಾಯಿ ಡಬ್ಬಿ ಖಾಲಿ ಮಾಡ್ತೀನಿ ಅಂತ ಕೂತರೆ ಏನಾಗುತ್ತೆ? ಹೊಟ್ಟೆಯಲ್ಲಿ ಹುಣ್ಣಾಗುತ್ತೆ. ಅದೇ ತಾನೆ ಇವಾಗ ಭಾಗವತ ಕೇಳೋ ಕಾಲಕ್ಕಾಗಿದ್ದದೆ. ಇನ್ ರಾಂಗ್ ವೇ. ಏನದು ನೀವು ಸಪ್ತಾಹ ಭಾಗವತ ಪ್ರೋಷ್ಠಬದ ಬಿಟ್ಟರೆ ಹೆಚ್ಚು ಕೇಳಲಿಕ್ಕೆ ನಮ್ಮ ಸಂಕಲ್ಪವೇ ಮಾಡಲ್ಲ. ಮಂತ್ರಾಕ್ಷತೆ ನೀರಿಟ್ಕೊಂಡು ಎಂದಾದರೂ 15 ದಿವಸದ ಭಾಗವತಕ್ಕಿಂತ ಸಂಕಲ್ಪ ಮಾಡಿದ್ದುಂಟ? ಇಲ್ಲ. 15 ದಿವಸದ ಭಾಗವತ, 7 ದಿವಸದ ಭಾಗವತ, ಹೆಸರಿಗೆ ಅದು. ಭಾಗವತ ಹೇಳೋದು ಎಷ್ಟು ಕಾಲ? 1 ಗಂಟೆ ದಿನಕ್ಕೆ. ಅದಕ್ಕೆ ಸಪ್ತಾಹ ಅಲ್ಲ, ಅಹಸ್ಸು ಅಂದರೆ ದಿನ. 7 ದಿನಗಳ ಭಾಗವತ ಅಲ್ಲ, 7 ಗಂಟೆಗಳ ಭಾಗವತ, 15 ಗಂಟೆಗಳ ಭಾಗವತ ಅಂತ ಆಗುತ್ತೆ. 7 ದಿನಗಳು ಅವರು 7 × 24 ಅವರ್ಸ್ ಪರ್ ಡೇ. ಆ ಪ್ರಕಾರ 7 ದಿನಗಳು ಹೇಳಿದ ಭಾಗವತ ಎಷ್ಟದ ಎಷ್ಟಾಗುತ್ತೀ? 7 × 24 ನೂರ ಮ್ಯಾಸ್ ಅಲ್ಲಿ ಪೂರ್ ಅದಕ್ಕೆ ಕೇಳಿದ್ರು. ಕರೆಕ್ಟೇನಾ? ಏನ್ರಿ
ಮಗ್ಗಿ
ಕೆಟ್ಟಿದ್ಯಾ ನೋಡಿ,
ನೂರ ಅರವತ್ತೆಂಟು.
ಇಲ್ಲ ಮಧ್ಯೆ ಪ್ರಶ್ನೆ ಮಾಡೋದು ಯಾಕೆ, ಜೋಂಪಿ ಏನಾದ್ರು ಬಂದಿದ್ರೆ. ನೂರ ಅರವತ್ತೆಂಟು ಗಂಟೆ ಹೇಳಿದ ಭಾಗವತ ಏಳು ಗಂಟೆಯಲ್ಲಿ ಮುಗಿಸಬೇಕಾದರೆ ಏನಾಗುತ್ತೆ? ಅದಕ್ಕೆ ಹೇಳ್ತಾರೆ ಅವಾಗ ಬರೇ ಕಥಾಭಾಗ ಮಾತ್ರ ಹೇಳ್ತಾ ಹೋಗುವ, ಹೀಗೆ ಬಂದ, ಹೀಗೆ ತಿಂದ, ಹೀಗೆ ಹೋದ, ಇದೇ ಕಥೆ. ಒಳಗಿನದ್ದು ನೀವು ಹೇಳ್ತಾರೆ, ಏನೋ ಹೇಳ್ತಾರ ಆಚಾರ ಅಂತ, ಆ ಏನೋ ಭಾಗ ಹೇಳಲಿಕ್ಕಾಗೋದೇ ಇಲ್ಲ, ಅದು ಹಾಗೇ ಪೆಂಡಿಂಗ್ ಆಗ್ತಾ ಹೋಗ್ತಾ ಇರುತ್ತೆ. ಕೊನೆಗೆ ಹೂತವರಿಗೆ ಹನ್ನೆರಡು ಸ್ಕಂಧಗಳಲ್ಲಿ ಏನೇನು ಕಥೆ ಇದೆ ಬಾಯಿಪಾಠವೂ ಆಗಿರುತ್ತೆ ನಿಮಗೆ. ಹೊಸ ಡಾಕ್ಟರ್ ಬಂದ್ರೆ ಹಳೆ ಪೇಷಂಟ್ ಮುಂದೆ, ಹೊಸ ಡಾಕ್ಟರ್ ಬಂದ್ರೆ ಓಲ್ಡ್ ಪೇಷಂಟ್ ಇಸ್ ಬೆಟರ್ ದ್ಯಾನ್ ನ್ಯೂ ಡಾಕ್ಟರ್ ಅಂತ, ಹಾಗೆ ಆ ಹೊಸ ಆಚಾರ್ಯ ಯಾರಾದ್ರೂ ಬಂದು ಆ ಕಥೆ ಚೂರು ಆಚೆ ಈಚೆ ಹೇಳದೆ ಕೂತವರೇ ಹೇಳಿಬಿಡ್ತೀರಾ, ಅದೇ ಕಥೆ ಆಚೆ ಹೇಳಬೇಕಲ್ಲ ಆಚಾರ್ಯ ಅಂತ ಹೇಳ್ತೀರಾ. ಸರಿ, ಕಥೆಯೆಲ್ಲ ಬಾಯಿಪಾಠ ಆಗಿದೆ, ಮುಂದೇನು? ನಾ ಇವತ್ತು ಕೇಳಿದ ಭಾಗವತ ಅದೇ ಕಥೆ, ನಾಳೆ ಹೇಳಿದ್ರ ಭಾಗವತ ಅದೇ ಕಥೆ, ಇಪ್ಪತ್ನಾಲ್ಕು ಗಂಟೆ ಅದೇ ಕಥೆ. ಕಾದಂಬರಿ ಬೋರ್ ಆಗಲ್ವಾ? ಒಂದ್ಸಲಕ್ಕೆ ಓದಿದ್ದು, ಎರಡನೇ ಸಲ ಓದ್, ನಾಲ್ಕನೇ ಸಲ ಬಿಸಾಡ್ತೀವಿ. ಇದು ಬಿಸಾಡ್ಲಿಕ್ಕಿಲ್ಲ, ಹಾಗೆ ಇಟ್ಕೊಂಡು ಏನೋ ಗಂಟು ಪುಣ್ಯ ಬರುತ್ತೆ ಅಂತ ಅದಕ್ಕಾಗಿ ಪ್ರಯತ್ನ, ಆಸಕ್ತಿ ಹೋಗ್ತಿರುತ್ತೆ. ಯಾಕೆ ಇದು ಕೇಳಿದ್ದೇ ಕೇಳಬೇಕು ಅಂತ ಹೋಗ್ತಾನೆ. ಸಪ್ತಮ ಸ್ಕಂದ ಅನ್ನ ಕೊಡಿ, ಎಲ್ಲರೂ ಚೂರು ನಗು ಬಂತು, ನಮ್ಗೆಲ್ಲ ಗೊತ್ತು ಅಂತ. ಆದರೆ ಒಳಗಿನ ರಹಸ್ಯಗಳು, ಭಗವಂತನ ಚಿಂತನ, ಅದು ಹೇಳಲಿಕ್ಕೆ ಹೊರಟದು. ಪಾಯಸ ಬೇರೆ ಕೂತಿದೆ. ಇಷ್ಟು ಕಾಲ ಅಭ್ಯಾಸ ಮಾಡಿದ್ದೇನು, ಬರೀ ಉಪ್ಪಿನಕಾಯಿ ತಿನ್ನೋದು ಹೇಗೆ ಅಂತ ಅಭ್ಯಾಸ ಮಾಡಿದ್ದಷ್ಟೇ, ಪಾಯಸ ತಿನ್ನೋದು ಅಭ್ಯಾಸ ಮಾಡಲಿಲ್ಲ. ಅದಕ್ಕೆ ಹೇಳ್ತಾ ಪಾಯಸ ಯಾವುದು? ಭಗವಂತನ ಗುಣಚಿಂತನ, ಭಗವಂತನ ಮಹಿಮೆಯನ್ನು ಕೇಳೋದೇ ಪ್ರಧಾನವಾದ ಗುರಿ. ಅದನ್ನು ಹೇಳುತ್ತಾರೆ, ಹತ್ತವತಾರದಲ್ಲಿ ಭಗವಂತ ತೋರಿದ ಮಹಿಮೆಯನ್ನ ಚಿಂತನೆ ಮಾಡಿ ಏಕಾಂತದಲ್ಲಿ ಒಬ್ಬರೇ ನಮ್ಮ ಹೃದಯದಲ್ಲಿರುವ ಸ್ವಾಮಿಯೇ ಇಷ್ಟು ಮಹಿಮೆ ಇರುವಂಥವ, ಇಷ್ಟು ಮಹಿಮೆ ಇರುವಂಥವ ಅಂತ ಒಳಗೆ ಆಂಗ್ಲದಲ್ಲಿ ಹೇಳಬೇಕಾದ್ರೆ ವಿ ಶುಡ್ ಫೀಲ್ ಹಿಸ್ ಎಕ್ಸಿಸ್ಟೆನ್ಸ್ ಫಸ್ಟ್. ಒಳಗೆ ದೇವರೊಬ್ಬನಿದ್ದಾನೆ ಅಂತ ಅವನ ಎಕ್ಸಿಸ್ಟೆನ್ಸ್ ನಮಗೆ ಫೀಲ್ ಆಗ್ತಾ ಬರಬೇಕು. ಆದ ಮೇಲೆ ಅವನ ಕೆಪ್ಯಾಸಿಟಿ ನಮಗೆ ಫೀಲ್ ಆಗ್ತಾ ಬರಬೇಕು. ಅವನ ಕೆಪ್ಯಾಸಿಟಿ ಅಂತ ಅದು, ದೇವ ಎಲ್ಲೋ ಇಲ್ಲ, ನನ್ನೊಳಗೆ ಇದ್ದಾನೆ ರಕ್ಷಣೆ ಮಾಡಲಿಕ್ಕೆ. ಶಕ್ತಿ ಇದೆ, ರಕ್ಷಣೆ ಮಾಡುತ್ತಾನೆ ಅಂದರೆ ನಮಗೆ ಭಯ ಹೋಗುತ್ತೆ. ಭಾಗವತ ಕೇಳಿದರೆ ಭಯ ಹೋಗುತ್ತೆ. ಹೋಗ್ಬೇಕಲ್ವಾ? ಹೋಗಿದೆಯಾ? ಜಾಸ್ತಿ ಆಗ್ತದೆ. ಎಂಟು ಸಲ ಭಾಗವತ ಕೇಳಲಿಲ್ಲ, ಜೀವನದಲ್ಲಿ ಭಯ ಹೋಗ್ತಾ ಇದೆಯಾ? ಹೋಗ್ತಾನೆ ಇಲ್ಲ. ಹೋಗಿದ್ರೆ ಯಾರಾದ್ರೂ ಹೇಳಿ, ನಮಸ್ಕಾರ ಮಾಡ್ತೇನೆ. ಸಾಧ್ಯನೇ ಇಲ್ಲ. ಯಾಕೆ? ಭಯ ಹೋಗುವ ರೀತಿಯಲ್ಲಿ ಭಾಗವತ ಕೇಳುತ್ತಾ ಇಲ್ಲ ಅಷ್ಟೇ. ಅಡಿಗೆ ಮಾಡಿದರೆ ಕೇಳಿದ ಹಸಿವೆ ಆಗ್ತಾ ಇದೆ, ಏನ್ ಮಾಡಲಿ, ಅಡಿಗೆ ಮಾಡಿಯ ಹಸಿವೆ ಹೋಗುತ್ತೆ. ಅಡಿಗೆ ಮಾಡಿದ, ಎಲ್ಲ ಇಟ್ಟ, ಬಂದ್ರು, ಹಸಿವೆ ಹೋಯ್ತಾ? ಹೋಗಿಲ್ಲ. ಅಡಿಗೆ ಮಾಡಿದ್ಯಾ? ಮಾಡಿದೆ. ಊಟ ನೀವು ಹೇಳಿಲ್ಲ, ಮಾಡಿದ್ದೆ. ಭಾಗವತ ಕೇಳಿದ್ರೆ ಭಯ ಹೋಗುತ್ತೆ ಅಂತ ಗೊತ್ತಾಯ್ತು ಅಷ್ಟೇ ಹೊರತು, ಭಾಗವತ ಕೇಳಿದ ಮೇಲೆ ಊಟ ಮಾಡಬೇಕು. ಭಾಗವತ ಊಟ ಅಂದ್ರೆ ಯಾವುದು? ಅಂದರೆ ಆ ಹತ್ತವತಾರದ ಕಥಾ, ಹತ್ತವತಾರದ ಭಗವಂತನ ಮಹಿಮಾ ಬಿಂಬನಲ್ಲಿ ಚಿಂತನೆ ಮಾಡುವುದೇ ನಿಜವಾಗಿರತಕ್ಕಂಥ ಏನು ವಿಶೇಷವಾದ ಊಟ ಅಂದು. ಆ ದೃಷ್ಟಿಯಲ್ಲೇ ನೀವು ಕೇಳ್ತಾ ಬನ್ನಿ, ಏನಾಗಿದೆ? ಅಲ್ಲ, ಹೊರಗಡೆ ಏನೋ ಬರ್ತಾ ಇದೆ. ಇರ್ಲಿ, ನಾವು ಅದರ ಕಡೆ ಗಮನ ಕೊಡೋದು ಬೇಡ. ಮತ್ತೆ ಟೈಮ್ ಆಗೋಬಿಡ್ತಾ ಇದೆ, ಅರ್ಧ ಗಂಟೆ ಇದೆ ಅಷ್ಟೇ. ಅಂತಹ ಹತ್ತವತಾರದ ಕಥೆಗಳಲ್ಲಿ ಎಲ್ಲ ದೂರವೇ. ಮತ್ಸ್ಯ ಜನರಿಗೆ ದೂರನೇ, ಕೂರ್ಮ ನಮ್ಮ ಹತ್ರ ಬರಲಿಲ್ಲ, ವರಾಹ ಅದನ್ನ ತಂಟೆಗೆ ನಾವು ಹೋಗಲ್ಲ, ಆತ ಬರಲ್ಲ, ನರಸಿಂಹನೂ ಅಷ್ಟೇ ಬಹಳ ದೂರ. ಹಾಗಾದರೆ ನಮ್ಮ ಜನರಿಗೆ ಹತ್ರ ಬಂದ ರೂಪಗಳು ಯಾವುದು? ಎರಡು. ರಾಮ ಕೃಷ್ಣ. ಅದರಲ್ಲೂ ರಾಮ ಹತ್ರ ಬಂದಂತೆ ಇರ್ತಾನೆ, ಡಿಗ್ನಿಫೈಡ್, ಬಹಳ ದೂರವಾಗಿ ಗಂಭೀರವಾಗಿರ್ತಾನೆ, ನಕ್ರು ಚೂರೇ ನಗ್ತಾನೆ, ಹೆಚ್ಚು ನಗಲ್ಲ ಅಲ್ವಾ. ರಾಮನ ನಗು ಬಹಳ ಕಡಿಮೆ ಮಾಡಿ ತೋರಿಸ್ತಾನೆ, ಆ ಚೂರ್ ನಗು ಅಲ್ಲೇ ಎಲ್ಲ ತೋರಿಸ್ತಾನೆ, ಅದು ಬೇರೆ ವಿಷಯ, ಇಲ್ಲ ಅಂದಿಲ್ಲ. ಕೃಷ್ಣನಂತೆ ಅಲ್ಲ, ಕೃಷ್ಣ ಎಲ್ಲರ ಭುಜದ ಮೇಲೆ ಕೈ ಹಾಕಿದ, ಆಡಿದ, ಹೊಡೆದ, ಬಡದ, ಸೆಳೆದ, ಏನೇನ್ ಮಾಡಿದ, ಇವೆಲ್ಲ ಕೃಷ್ಣ ಆ ರೂಪದಲ್ಲಿ ತೋರಿದ. ಅದರಿಂದ ಭಾಗವತ ಅಂದುಕೊಂಡು ಜನ ಬಂದು ಕೂಡೋದೆ ದಶಮಸ್ಕಂಧಯವಾಗಿ ಹೇಳ್ತಾರೆ ಆಚಾರ್ಯರು ಅಂತ. ಅದಕ್ಕೆ ಆ ಎಲ್ಲ ಅವತಾರಗಳಲ್ಲಿ ಒಂದು ಅವತಾರ ರೂಪ ನಮಗೆ ಬೇಕೇ ಬೇಕು ಅಂದು, ಯಾವುದು? ನರಸಿಂಹ ರೂಪ. ನರಸಿಂಹಾದಿಕಂ ದುರಿತಾದಿ ನಿವೃತ್ತಯೇ, ನಮ್ಮ ದುರಿತಗಳೆಲ್ಲ ಎಲ್ಲ ಕಷ್ಟಗಳು ಅದಕ್ಕೆ ಬುಡವಾದ ಪಾಪಗಳೆಲ್ಲ ಹೋಗಬೇಕಾದರೆ ನಮಗೆ ನರಸಿಂಹನ ಸ್ಮರಣೆ ಬೇಕು ಅಂತ ಶ್ರೀಮದ್ ಆಚಾರ್ಯರೇ ಹೇಳ್ತಾರೆ. ಆತನ ಕಥಾಭಾಗವನ್ನು ಹೇಳ್ತಾ ಇದ್ದಾರೆ. ರಾಜ ನಮ್ಮ ಕೇಳ್ತಾ ಇದ್ದಾನೆ ಶುಕಾಚಾರ್ಯರನ್ನ, ಸಮಹ ಪ್ರಿಯ ಸುಹೃತ್ ಬ್ರಹ್ಮನ್ ಭೂತಾನಾಂ ಭಗವಾನ್ ಸ್ವಯಂ ಇಂದ್ರಸ್ಯಾರ್ಥೆ ಕಥಂ ದೈತ್ಯಾನ್ ಅವಧಿ ವಿಷಮೋ ಯಥಾ. ಭಗವಂತ ಇಂದ್ರನಿಗಾಗಿ ದೈತ್ಯರನ್ನ ಕೊಲ್ತಾ ಬರ್ತಾ ಇದ್ದ. ದೈತ್ಯರೆಲ್ಲರನ್ನ ದೇವರು ಕೊಲ್ಲಲ್ಲ, ದೈತ್ಯರು ಒಂದು ಕೊಡಲು ನಮ್ಮ ತಲೆಯಲ್ಲಿ ಕಲ್ಪನೆ ದುಷ್ಟರು ಅಂತ. ದೈತ್ಯರು ಎಂಬ ಶಬ್ದಕ್ಕೆ ಅರ್ಥ ದುಷ್ಟರು ಅಂತಿಲ್ಲ ಡಿಕ್ಷನರಿಯಲ್ಲಿ. ದೈತ್ಯರು ಅಂದ್ರೆ ದಿತಿದೇವಿಯ ಮಕ್ಕಳು ದೈತ್ಯರು, ಅದಿತಿದೇವಿಯ ಮಕ್ಕಳು ಆದಿತೇಯರು ಅಂದ್ರೆ ಇಂದ್ರಾದಿಗಳು ದೇವತೆಗಳು ಅಂತ ಬಂತಷ್ಟೇ. ಎಲ್ಲಾ ದೈತ್ಯರು ದುಷ್ಟರಲ್ಲ. ಪ್ರಹ್ಲಾದ ದೈತ್ಯ ದುಷ್ಟನೇ ಅಲ್ಲ. ಅವಾಗ ಹೇಳ್ತೀರಾ ಪ್ರಹ್ಲಾದ ಸಹಜವಾಗಿ ದೇವತೆ, ಶಂಕುಕರ್ಣಾಖ್ಯ ದೇವತಾ ಅಲ್ಲಿ ಬಂದದ್ದಷ್ಟೇ. ಮತ್ತೆ ಬಲಿಮಹಾರಾಜ ಶುದ್ಧ ದೈತ್ಯ. ದೈತ್ಯ ಅಂದ್ರೆ ದಿತಿದೇವಿಯ ಮಗ ಅಂತಲೇ, ಆದರೆ ಭಗವಂತನೇ ಒಲಿದು ಮಹಾನುಭಾವರ ಮನೆ ಮುಂದೆ ನಿಂತ. ಅದರಿಂದ ದಾಸರಾಜ ತಿಳಿಸಿಕೊಡುತ್ತಾರೆ, ಭಗವಂತ ಯಾರಿಗೆ ದ್ವೇಷಿಯಂತೆ ಇರ್ತಾನೆ ಅಂದರೆ ದುಷ್ಟದಾನವ ಹರಣ, ದುಷ್ಟರಾದವರು ಯಾರಿರ್ತಾರೋ ಅವರಿಗೆ ದ್ವೇಷಿಯಾಗಿರ್ತಾರೆ. ಇಲ್ಲಿ ಪ್ರಶ್ನೆ ಬರ್ತಾ ಇದೆ, ಭಗವಂತ ಸಮ ಅಂತ ಕರಿತೀರಾ, ಇವನು ವಿಷಮನಾಗಿದ್ದಾನೆ ಅಂದರೆ ತನ್ನದೇ ಆದ ವಂಶ, ತನ್ನ ಮಗ ಯಾರು? ಬ್ರಹ್ಮದೇವರು. ಬ್ರಹ್ಮದೇವರ ಮಕ್ಕಳು ಕಶ್ಯಪರು. ಕಶ್ಯಪರ ಇಬ್ಬರು ಹೆಂಡತಿಯರು ದಿತಿದೇವಿ ಅದಿತಿದೇವಿ, ಅವರಿಬ್ಬರು ಮಕ್ಕಳು ದೇವತೆಗಳು ದಾನವರು ವಿಶೇಷವಾದ ದೈತ್ಯರು. ತನ್ನದೇ ಆದ ವಂಶದಲ್ಲಿ ಬಂದ ಇಬ್ಬರು ಮಕ್ಕಳಿರುವಾಗ ಅವರಲ್ಲಿ ಒಬ್ಬರನ್ನ ಸಪೋರ್ಟ್ ಮಾಡುತ್ತಾ ಆ ಒಬ್ಬರಿಗಾಗಿ ಇನ್ನೊಬ್ಬರನ್ನ ಕೊಲ್ಲುವುದು ಎಷ್ಟು ಸರಿ ಅಂತ ಆ ಪ್ರಶ್ನೆ ಬಂದರೆ, ಇಲ್ಲಯ್ಯ ಈತನಿಗೆ ಒಂದು ಲಕ್ಷಣ ಇದೆ, ಯಾರು ಪೂಜಾ ಮಾಡುತ್ತಾರೆ ಅವರನ್ನು ಸಪೋರ್ಟ್ ಮಾಡುತ್ತಾನೆ, ಯಾರು ಆತನ ಬೈತಾರೋ ಕೊಂದು ಬಿಡ್ತಾನೆ ಅಂತ ಪ್ರಶ್ನೆ ಬಂದರೆ, ನಕ್ಯಸ್ಸರ್ಥ ಸ್ವರಗಣೈ ಸಾಕ್ಷಾತ್ ನಿಶ್ಚಯಸಾತ್ಮನಃ ನೈವಾಸುರೇಭ್ಯೋ ವಿದ್ವೇಷ ನೋದ್ವೇಗಶ್ಚಾಗುಣಸ್ಯಹಿ. ಈ ಭಗವಂತ ದೇವತೆಗಳೇನೋ ಪೂಜಾ ಮಾಡುತ್ತಾರೆ ಅಂತ ಅವರನ್ನ ಸಮರ್ಥನೆ ಮಾಡುತ್ತಾ ಇಲ್ಲ. ಯಾಕೆ ಅಂದರೆ ಆತ ನಿಶ್ಚಯ ಸಾತ್ಮನಃ ಜ್ಞಾನ ಆನಂದಮಯ, ಅಂದರೆ ಅವನಿಗೆ ಹೊರಗಿಂದ ಆನಂದ ಬರಬೇಕಾದ ಅವಶ್ಯಕತೆ ಇಲ್ಲ, ಅವನ ಮೈ ತುಂಬಾ ಆನಂದವಿದೆ. ಅದಕ್ಕೆ ಲಕ್ಷ್ಮೀದೇವಿ ಹೇಳ್ತಾಳೆ, ಅಲ್ಲಮ್ಮ ನಿನ್ನಂಥವಳನ್ನ ಕಟ್ಟಿಕೊಂಡು ಈತನಿಗೆ ಬಹಳ ಅದೃಷ್ಟ ಅಲ್ವಾ, ನಿನ್ನ ಸಿಗೋದೇ ಅದೃಷ್ಟ ಅಂದ್ರೆ ಆಕೆ ಹೇಳೇ ಬಿಡ್ತಾಳೆ, ಇಂಥವನು ಸಿಗೋದೇ ಬಹಳ ಅದೃಷ್ಟ, ನನ್ನನ್ನ ಸ್ವೀಕಾರ ಮಾಡಿದ್ದು ನನ್ನ ಭಾಗ್ಯ, ಯಾಕೆ ಹಾಗಂತಿ ಅಮ್ಮ? ದೃಷ್ಟಾಂತ ಕೊಡ್ತಾರೆ ದಾಸರಾಯರು. ಆದಪೇನೇ ಪತ್ನಿ ಕೃಪೋದಧಿಯು ಸ್ವೀಕರಿಸಿದನು ಲೋಕಾಧಿಪನು ಭಿಕ್ಷುಕಣ ಮನೆಯೌತ ನವ ಕೊಂಬಂತೆ. ಬಹಳ ಸುಂದರವಾದ ದೃಷ್ಟಾಂತ ಕೊಡ್ತಾರಲ್ಲಿ. ಲೋಕಾಧಿಪ ರಾಜ ತಾನು ಊಟ ಮಾಡಿದ್ದಾನೆ, ಊಟ ಮಾಡಿದಾಗ ಉಳಿದ ಪದಾರ್ಥಗಳೇ ಹೊರಗಿರುವ ಭಿಕ್ಷುಕನಿಗೆ ಹಾಕಿದ್ದಾರೆ, ತಂದೇ ಪದಾರ್ಥಗಳು ಭಿಕ್ಷುಕನಿಗೆ ಹಾಕಿದ್ದಾರೆ. ಆ ಭಿಕ್ಷುಕ ಪದಾರ್ಥಗಳನ್ನು ತಂದುಕೊಂಡು ಮನೆಯಲ್ಲಿ ಇಟ್ಕೊಂಡು ಊಟ ಮಾಡಬೇಕು, ದಿನಾಗದೆ ಮಾಡ್ತಾ ಇದ್ದ. ಒಂದ್ ದಿವಸ ಅನಿಸ್ತವನಿಗೆ, ರಾಜನಿಗೆ ಕೊಟ್ಟು ತಿನ್ನೋಣ, ಅವನು ಕೊಟ್ಟದ್ದೇ ಅವನಿಗೆ ಕೊಟ್ಟು ತಿನ್ನೋಣ ಅಂತ ಭಾವನೆ ಬಂತು. ರಾಜ ಕುದುರೆ ಮೇಲೆ ಹೋಗ್ತಾ ಇದ್ರೆ ಹೊರಗಿಂದ ನಮಸ್ಕಾರ ಮಾಡಿದ, ಮಾಡಿ ಕೇಳಿದ, ದೊಡ್ಡವರು ನಿಮ್ಮಿಂದ ಬದುಕ್ತಾ ಇದ್ದೇನೆ, ಏನು ಬೇಕು ನಿನಗೆ? ಏನೂ ಇಲ್ಲ, ಚೂರು ಬಂದು ಬಾಯಂಜಲು ಮಾಡಿ ಹೋಗಬೇಕು, ಊಟಕ್ಕೆ ಬನ್ನಿ ಅಂತ ಕರೆದ. ಊಟಕ್ಕೆ ಬರಬೇಕಾದ್ರೆ ಅವಾಗೇ ಇವ್ರದ್ದು ಊಟ ಆಗಿದೆ, ಊಟ ಆದ ಮೇಲೆ ಏನು ಇವರು ತಿಂದ ಮೇಲೆ ಉಳಿದ ಪದಾರ್ಥಗಳೇ ಅಲ್ಲಿ ಹಾಕಿದ್ದು. ಊಟ ಆಗೋ ಪರ್ಯಂತ ನಮಗೆ ಊಟದ ಮೇಲೆ ಆಸೆ ಇರುತ್ತೆ, ಪದಾರ್ಥಗಳ ಮೇಲೆ. ಹೊಟ್ಟೆ ತುಂಬ ಊಟ ಆದ್ಮೇಲೆ ಮತ್ತ ಎಲೆ ಹಾಕ್ತೀವಿ ಅಂದ್ರೆ ನಾವೇ ಕೊಡಲ್ಲ, ಅದೆಷ್ಟೇ ಭಕ್ಷ್ಯ ಇರಲಿ ಏನೇ ಇರಲಿ, ಅಯ್ಯೋ ತಿಂದದ್ದೇ ಅಂತ ಆಗಿರುತ್ತೆ. ಅದಕ್ಕೆ ಹೊಟ್ಟೆ ತುಂಬಿದ್ರೆ ಹುಗ್ಗಿ ಮುಳ್ಳು ಅಂತ ಅದೇ ಗಾದೆ ಮಾತು ಬಂದದ್ದು. ಮತ್ತೆ ರಾಜನ ಕರೆದರೆ ರಾಜ ಸಿಟ್ಟಾಗ್ಬೇಕಲ್ಲ, ನಾನು ಹಾಕಿದ ಭಿಕ್ಷಾ ಅದನ್ನ ನನಗೆ ಕೊಡ್ತೀಯಾ ಅಂತ ಹಾಕಲ್ಲಂತೆ. ಯಾಕೆಂದ್ರೆ ರಾಜ ಆ ಭಿಕ್ಷುಕನ ಮನಸ್ಸನ್ನು ನೋಡ್ತಾ ಇದ್ದಾನೆ. ನನಗೆ ಅನ್ನ ಕೊಡುವವನಿಗೆ ಕೊಡ್ಲಿಕ್ಕೆ ನನ್ನ ಹತ್ರ ಏನೂ ಇಲ್ಲ, ಅವನದ್ದೇ ಇರೋದು, ಕೊಡಬೇಕಂತ ಆಸೆ ಇದೆ, ಮತ್ತೆ ಏನು ಕೊಡ್ಲಿ ಅಂತ ಅವನು ಕೊಟ್ಟದ್ದನ್ನೇ ಅವನ ಮುಂದಿಟ್ಟಾಗ ಆ ರಾಜ ಒಳಗೆ ಬಂದ, ಆ ಪದಾರ್ಥವನ್ನೇ ಸ್ವೀಕಾರ ಮಾಡಿದ, ಚೂರು ಬಾಯಂಜರು ಮಾಡಿದಂತೆ ಮಾಡಿ ಹೋಗಿ ಬರಲ ಅಂತ ಅವನಿಗೆ ತೃಪ್ತಿ ಕೊಟ್ಟು ಹೋದ. ಇದು ಲಕ್ಷ್ಮೀದೇವಿ ಹೇಳೋದು. ದೇವರು ಆತನಿಂದ ನನಗೆ ಸುಖ ಬರ್ತಾ ಇದೆ, ನನ್ನ್ಯಾಕೆ ಸ್ವೀಕಾರ ಮಾಡಿದ? ನನ್ನ ತೃಪ್ತಿಗಾಗಿ ನನ್ನ ಸ್ವೀಕಾರ ಮಾಡಿದ, ನನ್ನಿಂದ ಅವನಿಗೆ ಆಗಬೇಕಾಗಿದ್ದು ಏನೂ ಇಲ್ಲ ಅಂತ ಲಕ್ಷ್ಮೀದೇವಿ ಡಿಕ್ಲೇರ್ ಮಾಡಿ ಹೇಳಿಬಿಡ್ತಾ ಇದ್ದಾಳೆ. ಮತ್ತೆ ಅಂಥ ಸ್ವಾಮಿಗೆ ದೇವತೆಗಳು ಪೀಠಗಳು ಹಾಕಿ ಪೂಜೆ ಮಾಡಿದ್ರೆ ಏನಾದರೂ ಬೇಕಾಗುತ್ತಾ? ಏನೂ ಬೇಡ. ದೈತ್ಯರು ಬೈದ್ರೆ ಏನಾದರೂ ಆಗುತ್ತಾ? ಏನೂ ಹೋಗಲ್ಲ. ಮತ್ತೆ ಯಾಕೀತ ಪಕ್ಷಪಾತವನ್ನು ವಹಿಸಿದ್ದಾನೆ? ಅವಾಗ ಹೇಳ್ತಾರೆ, ಇನ್ ದೇವರಿಗೆ ಬೇಕಾದವರು ಬೇಡದವರು ಅಂತ ಇಲ್ಲವೇ ಇಲ್ಲ. ಬೇಕಾದವರು ಅನ್ನೋ ಡೆಫಿನೇಷನ್ ಹೇಗೆ ನಮ್ಮಲ್ಲಿ? ನನಗುಪಕಾರ ಮಾಡುವವರು ನನಗೆ ಬೇಕಾದವರು, ನನಗುಪಕಾರ ಮಾಡುವವರು ನನಗೆ ಬೇಕಾದವರು, ನನಗೆ ಅಪಕಾರ ಮಾಡುವವರು ಬೇಡದವರು ಅಂತ ಈ ಒಂದು ಗ್ರೇಡೇಷನ್ ಅಲ್ಲಿ ಹೋಗ್ತಾ ಇರ್ತೇವೆ. ಆ ಥರ ಭಗವಂತನಿಗೆ ಯಾರಿಂದಲೂ ಉಪಕಾರ ಆಗಲ್ಲಾದ್ದರಿಂದ ನನಗೆ ಉಪಕಾರ ಮಾಡುವವರು ನನ್ನವರು ಎಂಬ ಶಬ್ದ ಬಿದ್ದೋಯಿತು. ದೇವರಿಗೆ ಯಾರು ಬೇಕಾದವರಿಲ್ಲ, ದೇವರಿಗೆ ಅನ್ಯಾಯ ಮಾಡುವಂತಹ ಗಂಡೆ ಹುಟ್ಟಿಲ್ಲ, ಅದರಿಂದ ದೇವರಿಗೆ ಬೇಡದವರು ಆ ರೀತಿ ಬೇಡದವರಿಲ್ಲ. ಆದರೆ ದೇವರಿಗೆ ಬೇಕಾದವರಿದ್ದಾರೆ ಬೇಡದವರು ಇದ್ದಾರೆ ಅಂದ್ರು. ಅದಕ್ಕೆ ಶಾಸ್ತ್ರವೇ ಕರೆಯುತ್ತೆ ದೇವರನ್ನ ಸುರಪಕ್ಷಪಾತಿ, ದೇವತೆಗಳ ಪಕ್ಷಪಾತಿ ಇವ ಅಂತ ಕರೀತಾರೆ. ಇವಾಗೆ ಹೇಳಿದ್ರಿ ಬೇಕಾದವರು ಯಾರಿಲ್ಲ ಅಂದ್ರಿ ಅಂದ್ರೆ ಹೇಳ್ತಾರೆ, ನನಗುಪಕಾರ ಮಾಡುತ್ತಾರಾದ್ದರಿಂದ ನನ್ನವರು ಅಂತ ಯಾರು ಇಲ್ಲ, ಜಗತ್ತಿಗೆ ಯಾರು ಉಪಕಾರ ಮಾಡುತ್ತಾರೋ ಅವರು ನನ್ನವರು, ಜಗತ್ತಿಗೆ ಯಾರು ಅಪಕಾರ ಮಾಡುತ್ತಾರೋ ಅವರು ನನ್ನವರಲ್ಲ ಅಂತ ಆ ರೀತಿ ಭಾವನೆ ಭಗವಂತನಂತೆ. ಅದಕ್ಕೆ ಜಗತ್ತಿಗೆ ಅಪಕಾರಿಗಳಾದಂತಹ ದೈತ್ಯರನ್ನ ಜಗತ್ತಿಗೆ ಉಪಕಾರಿಯಾದ ಇಂದ್ರನಿಗೆ ತೊಂದರೆ ಕೊಡಲಿಕ್ಕೆ ಬಂದಾಗ ಸಂಹಾರ ಮಾಡುವುದು ಸರಿಯೇ ಆಗಿದೆ. ಅಷ್ಟೇ ಅಲ್ಲದೆ ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ, ಈಗೇನು ಪ್ರಶ್ನೆ ಮಾಡಿದೀಯಲ್ಲ, ಈ ಬೈದರೆ ದ್ವೇಷ, ನಮ್ಮನ್ನ ಬೈದವರನ್ನ ನೋಡಿದರೆ ದ್ವೇಷ ಅಂತ ಹೇಳ್ತಾ ಇದ್ದೀಯಲ್ಲ, ಅದು ಹೇಗೆ ಬರುತ್ತೆ ಗೊತ್ತಾ? ನಮಗೆ ಬರ್ತಾ ಇದೆ, ಯಾರು ನಮ್ಮನ್ನು ಬೈತಾರೋ ಅಂತಾರೋ ನಾವು ದ್ವೇಷ ಮಾಡೇ ಮಾಡ್ತೀವಿ, ಹೌದಾ? ಯಾರಾದರೂ ಸ್ವಲ್ಪ ಆಚೀಚೆ ಮಾಡಿ ಏನೋ ಅಂದು ಹೋದ್ರೆ ಮುಗೀತಾವತ್ತೆಲ್ಲ ಅವರನ್ನ ನೆನೆಸಿ ನೆನೆಸಿ ಹಲ್ಲು ಕಡ್ದು ಕಡ್ದು ಎಲ್ಲರೂ ಹೇಳಿದ್ದೇ ಹೇಳಿದ್ದು, ಹೌದು? ಅಭಿಮಾನದಿಂದ ಯಾರು ಕುರಿತಾದ್ರೂ ಹೇಳಬೇಕಾದ್ರೆ ಒಂದು ಅರ್ಧ ಗಂಟೆ ಹೇಳ್ತೀವಿ ಅಷ್ಟೇ, ಹೆಚ್ಚಾಗಲ್ಲ, ಸಾಕಾಗುತ್ತೆ. ಅದೇ ಸಿಟ್ಟು ಬಂದ್ರೆ ಯಾರು ಬೇಕಾಗಿಲ್ಲ, ಗೋಡೆ ನೋಡೇ ಬೈತಾ ಇರ್ತಾರೆ. ಇನ್ನ ಸ್ಕೂಟರ್ಲ್ಲಿ ಹೋಗೋರು ಯಾರು ಎದುರಿಗೆ ಇರಬೇಕಾಗಿಲ್ಲ, ಬೈಕೊಂತ ಹೋಗ್ತಾ ಇರ್ತಾರೆ. ಅನುಸಂಧಾನ ಎದುರಿಗೆ ಇದ್ದಂತವನೇ ಬೈತಾ ಇದ್ದಾಗ ಅನುಸಂಧಾನ ತಲೆ ಆಚೆ ಈಚೆ ಮಾಡಿ 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 ಬೈತಾ ಹೋಗ್ತಾನೆ ಇರ್ತಾರೆ. ಅವರು ಅವಾಗ ಹೇಳ್ತಾ ಇದ್ದಾರೆ, ನಮಗೆ ಇದು ಯಾಕೆ ಬರ್ತಾ ಇದೆ? ಹೇಳ್ತಾರೆ, ಅಭಿಮಾನದಿಂದ ಬರುತ್ತಾ ಇದೆ. ಯಾವುದರ ಅಭಿಮಾನ? ಶರೀರದ ಮೇಲೆ ಅಭಿಮಾನ. ಈ ಶರೀರ ನೋಡಿ, ಯಾರಾದರೂ ನೀವು ಅಂತ ನಿಮ್ಮನ್ನು ಪರಿಚಯ ಮಾಡಿಕೊಂಡವರು ಯಾರಾದರೂ ಇದ್ದಾಗ ನಿಮಗೆ ಯೋಗ ಶಕ್ತಿ ಯಾರೋ ಕೊಟ್ರ ಅಂದುಕೊಳ್ಳಿ, ಶರೀರದಿಂದ ಹೊರಗೆ ಬಂದು ನಿಲ್ಲುವಂತಹ ತಾಕತ್ತು ನಿಮಗೆ ಇದೆ ಇಲ್ಲ ಇದೆ ಅಂದುಕೊಳ್ಳಿ. ಒಂದು ವೇಳೆ ನಿಮ್ಮ ಮನೆಯಾಗಿದ್ದವರು ಹೆಂಡತಿ ಮಕ್ಕಳು ಗಂಡ ಮಕ್ಕಳು ಯಾರ್ಯಾರು ಇರ್ತಾರೆ ಅವರಿದ್ದ ಕಾಲಕ್ಕೆ ಒಂದ್ಸಲ ಶರೀರದಿಂದ ಹೊರಗೆ ಬನ್ನಿ, ಇದೇ ನಿಲ್ಲಿ. ಏನಪ್ಪ ಅನ್ನಿ, ಯಾರು ನೀನು ಅಂತ ಅಲ್ವಾ, ಯಾರು ನೀನು ಡಿಸ್ಟರ್ಬ್ ಮಾಡ್ತಾ ಇದೆಯಾ, ಗೆಟ್ ಔಟ್ ಅಂತ ಹೇಳ್ತಾರೆ. ಯಾಕೆ, ಎಲ್ಲರ ದೃಷ್ಟಿ ಶರೀರದ ಮೇಲೆ ಇದೆ. ಶರೀರದ ಮೇಲೆ ಅಭಿಮಾನ ಎಷ್ಟಿದೆ ಅಂದ್ರೆ ಅದೇ ನಾನು ಎಂತ ಭಾವನೆ ನಮ್ಮಲ್ಲಿ ಬೆಳೆದೋಗಿ ಬಿಟ್ಟಿದೆ. ಹೌದಲ್ವ, ನೀವೆಲ್ಲ ಭಜನಾ ಮಂಡಳಿಲ್ವಾ? ಅಲ್ಲ ಮ್ಯಾಕ್ಸಿಮಮ್ ಎಲ್ಲರೂ ಇಲ್ಲ, ಎಲ್ಲ ಒಂದ್ ಕಡೆ ಸೇರ್ಕೊಂಡ್ಬಿಟ್ಟಿರ್ತಾರೆ, ಯಾವ್ದೋ ಭಜನಾ ಮಂಡಳಿಯಲ್ಲಿ ಸಿಕ್ಕಾಕೊಂಡಿರ್ತಾರಲ್ಲ, ಸರಿ ಸರಿ ಅಲ್ವ. ಭಜನಾ ಮಂಡಳಿ ಸೇರಿದ್ದೀರ, ಹಾಡಂತ ಹೇಳ್ತೀರಲ್ವ, ಒಂದು ಯಾವುದು ಜೀವ ಜೀವಕ್ಕೆ ಧ್ಯೇಯದ ಸರ್ವತ್ರ, ಏನ್ ಹಾಡೋದು, ಸತ್ಯ ಜಗತ್ತಿದು ಪಂಚಭೇದವು, ಜೀವ ಜೀವಕ್ಕೆ ಭೇದ ಸರ್ವತ್ರ, ಜೀವ ಜಡಕ್ಕೆ ಭೇದವು, ಅದರಲ್ಲಿ ಬಂತಲ್ಲ ಜೀವ ಜಡಕ್ಕೆ ಭೇದವು, ಎಷ್ಟು ವರ್ಷದಿಂದ ಹೇಳ್ತಾ ಇದ್ದೀರಿ? ತುಂಬಾ ವರ್ಷಗಳಾಯ್ತಲ್ಲ, ಸುಮಾರು ವರ್ಷದಿಂದ ಬಾಯ್ಪಾಠ ಮಾಡಿ ಹೇಳ್ತಾ ಇರ್ತೀರ. ಬೆಳಿಗ್ಗೆದ್ದು ಸ್ನಾನ ಮಾಡಿ ಕನ್ನಡಿ ಮುಂದೆ ನಿಂತಾಗ ನಾನೇ ನಾನೇ ಅಂತ ನೋಡತಾ ಇರೋದು, ಆ ಹಾಡು ನೆನಪಾಗುತ್ತಾ? ಜಡಕ್ಕೆ ಜೀವಕ್ಕೆ ಭೇದ, ಇದು ಕಾಣಿಸೋದು ನಾನಲ್ಲ ಅಂತ ಬರುತ್ತಾ? ಅದು ನೋಡಿ ನಾನೆಷ್ಟು ಚೆನ್ನಾಗಿದ್ದೀನಿ ಎಷ್ಟು ಚೆನ್ನಾಗಿದ್ದೀನಿ ಅಂತ ಹುಟ್ಟಿದ ಕಾಲಕ್ಕೆ ನೋಡಿ ನೋಡಿ ಕಷ್ಟಪಡ್ತಾನೆ ಇರ್ತೀವಲ್ಲ. ಅಂದ್ರೆ ಹೇಳೋದೆಲ್ಲ ದ್ವೈತ, ಮಾಡೋದೆಲ್ಲ ಅದ್ವೈತವೇ ಆಗಿದೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಆ ಶರೀರದ ಮೇಲೆ, ಶರೀರ ನಮಗೆ ಉಪಕಾರ ಮಾಡುತ್ತಲ್ವಾ, ಶರೀರದ ಮೇಲೆ ಎಷ್ಟು ಅಭಿಮಾನ ಬೆಳೆದು ಹೋಗಿದೆ ಅಂದ್ರೆ ಶರೀರ ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ನಾನೇ ಶರೀರ ಅಂತ ಅಭಿಮಾನ ಕೂತಿದೆ. ಈ ಅಭಿಮಾನವೇ ನಮಗೆ ಸಕಲ ದುಃಖಗಳಿಗೆ ಕಾರಣ ಆಗ್ತಾ ಇದೆ. ಇಡೀ ಭಾಗವತ ಇದೊಂದನ್ನ ತೆಗೆಯಲಿಕ್ಕೆ ನೋಡುತ್ತಾ ಇದೆ. ನಾವು ಆ ಸಬ್ಜೆಕ್ಟ್ಗೆ ಹೋಗಲ್ಲ, ಬರೀ ಕೃಷ್ಣ ಬಂದ, ತಿಂದ, ಹೊಡೆದ, ಮಾಡ್ದ, ಕುಣದ, ಹೋದ ಅಂತ ಇದರಲ್ಲೇ ಇರ್ತೀವಿ. ಅವನಂತಾನೆ, ನಾನ್ ಹೇಗೋದ್ರೆ ಏನಯ್ಯ, ನೀನ್ ಹೇಗಿರ್ಬೇಕು ನೋಡು ಅಂತ. ಕಳ್ಕೋಬೇಕಾಗಿದ್ದು ಕಳ್ಕೊಳ್ತಾ ಇಲ್ಲ, ದೇಹದ ಮೇಲೆ ಅಭಿಮಾನ ಕಳ್ಕೊಳ್ತಾ ಇಲ್ಲ, ಇನ್ನೊಂದು ಕಳ್ಕೊಳ್ತಾ ಇಲ್ಲ. ಏನದು ಅಂದ್ರೆ, ಅಪೂಪದಾನ ಕೊಟ್ಟಿದ್ದೀರಾ ಅಧಿಕ ಮಾಸದ್ದು? ಕೊಡ್ಲಿಲ್ವಾ? ಇಷ್ಟು ಲೇಟಾ? 15 ದಿವಸ ಆಗೋಯ್ತು, 8 ದಿವಸ, ಮತ್ತೆ 8 ದಿವಸ ಆಯ್ತಲ್ಮ. ಹೌದಾ, ಬಹಳ ಅಂದ್ರೆ ಅಧಿಕ ಮಾಸದ ಏನೇನ್ ಮಾಡ್ತಾ ಇದ್ದೇವೆ? ಯಾರ್ಯಾರು ಮಾಡ್ತಾ ಇದ್ರಿ? ನೀವೆಲ್ಲ ಮಾಡ್ತಾ ಇದ್ರಿ, ಅದೇ ಭಾಗವತ ಹೇಳಿತು. ಇದು ಕೂತಿದೆ ನಿಮ್ಮಲ್ಲಿ, ಏನದು? ಒಂದು ನಿಮಿಷ ಹೇಳ್ತೀನಿ. ಇಲ್ಲಿ ಏನು ಕೇಳಿದ್ರು, ಯಾರೇ ಮಾಡಿದ್ದು? ಅದಕ್ಕೆ ಕೇಳಿದ್ ಇಷ್ಟೊತ್ತು, ಯಾರು ಮಾಡಿದ್ದು ಯಾರು ಮಾಡಿದ್ದು ಕೇಳಿ. ಪ್ರಾಕ್ಟಿಕಲ್ಲಿ ಅದು ಮತ್ತು ಪಾಲಿಶ್ಡ್ ಆಗಿ ಹೇಳೋದು, ಒಳಗೆ ಕೂತದ್ದೇನು ಅಂತ. ಬೆಳಿಗ್ಗೆದ್ದು ಸಂಕಲ್ಪ ಮಾಡುವ ಕಾಲಕ್ಕೆ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತಿಕರ್ಥಂ ಅಂತ, ಕೃಷ್ಣಾರ್ಪಣ ಬಿಡೋ ಕಾಲಕ್ಕೂ ಪುಟ್ಟಿ ನೀರಿಟ್ಕೊಂಡು ಮಂತ್ರಾಕ್ಷತೆ ಇಟ್ಕೊಂಡು ಮಾಡೋದು, ಅದೇ ನೀ ಮಾಡಿಸಿದ್ದು ನಿನಗರ್ಪಿತ ಅಲ್ವಾ? ಮಧ್ಯ ಮಾಡಿದ್ದೇನು ಅಲ್ಲ, ಕರೆಕ್ಟ್. ನಾನು ಕರ್ತ ಹರಿಕರ್ತ ಪ್ರಾಕ್ಟಿಕಲ್ ಆಗಿಲ್ಲ, ಮಾಡೋ ಕಾಲಕ್ಕೆ ನಾನೇ ಕರ್ತ ನಾನೇ ಕರ್ತ, ಕೃಷ್ಣಾರ್ಪಣ ಬಿಡೋ ಕಾಲಕ್ಕೆ ನಾನು ಕರ್ತ, ಇದೇನ್ರಿ ನಾಟಕ ಆಡ್ತೀವಲ್ಲ, ಬರ್ತಾ ಇಲ್ಲ. ಪ್ರಾಬ್ಲಮ್ ಏನು, ತಿಳಿಯುತ್ತಾ ಇದೆ ಪ್ರವಚನಗಳಲ್ಲಿ, ತಿಳಿಯುತ್ತಾ ಇದೆ ಪ್ರಾಕ್ಟಿಕಲ್ಲಿ ಅಪ್ಲೈ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಆ ಪ್ರಾಕ್ಟಿಕಲ್ ಪ್ರಾಬ್ಲಮ್ನ ಅದಕ್ಕೆ ಸೊಲ್ಯೂಷನ್ ಕೊಡ್ಲಿಕ್ಕೆ ಬಂದದ್ದೇ ಭಾಗವತ. ಇರ್ಲಿ ಬಿಡಿ, ಅದಕ್ಕೇನು ನಾನು ಅಂತ ಇದ್ರೆ ಏನಂತೆ? ಅವಾಗ ಹೇಳ್ತಾರೆ, ಈ ನಾನು ಎಂಬುದು ಎರಡು ರೀತಿ, ಎರಡು ರೀತಿಯಾದ ನಾನುಗಳಿವೆ. ಕನಕದಾಸರು ಹೇಳಿದರು, ನಾನು ಹೋದರೆ ಹೋದೇನು ಅಂತ ವೈಕುಂಠಕ್ಕೆ. ಅಂದ್ರೆ ನಾನೇ ಹೋಗ್ಬಿಟ್ರೆ ಬಹಳ ಕಷ್ಟ ಆಗ್ಬಿಡುತ್ತೆ. ವೈಕುಂಠಕ್ಕೆ ಹೋಗಿದ್ದೀರಾ? ಅಲ್ಲಿ ಕೇಳಿದ್ರೆ ಯಾರು ನೀವು? ನಾನು ಅಂತ ಹೇಳಬೇಕಾ ಇಲ್ವಾ? ವೈಕುಂಠಕ್ಕೆ ಹೋದರೂ ಕೂಡ ಸಿಗ್ನಿಫಿಕೆನ್ಸ್ ನಾನು ಅಂತ ಹೇಳೋದು ಹೋಗಲ್ಲ, ಅದು ಅದ್ವೈತಿಗಳಿಗೆ ಮಾತ್ರ ಹೋಗೋದು, ಅವರೇ ಇರಲ್ಲ, ಇಲ್ಲ ದೇವರೇ ಆಗ್ಬಿಡ್ತಾರೆ. ಸಿಗ್ನಿಫಿಕೆನ್ಸೇ ಹೋಗಿಬಿಟ್ಟು ನಾನು ಅಂಬದೇ ಹೋಗಿಬಿಟ್ಟು ವೈಕುಂಠದಲ್ಲಿ ಏನಿಲ್ಲದೆ ಆಗೋದಿಲ್ಲ, ಅಲ್ಲೂ ನಾನು ಕೂತಿರುತ್ತೆ. ಮತ್ತಿನ್ಯಾವ ನಾನು ಹೋಗಬೇಕು? ಅವಾಗ ಹೇಳ್ತಾರೆ, ಭಗವಂತ ನಮ್ಮಲ್ಲಿ ನಿಂತು ದೇವತೆಗಳನ್ನಿಟ್ಟು ದೈತ್ಯರನ್ನಿಟ್ಟು ಅವರ ಮೂಲಕ ತಾನೇ ಎಲ್ಲ ಕೆಲಸ ಮಾಡಿ ಮಾಡಿಸುವಾಗ ಭಗವಂತ ನಾವು ಅದು ಗೊತ್ತಿಲ್ಲದೆ ನಾನೇ ಮಾಡಿದೆ ಅಂತ ನಮ್ಮ ತಲೆಗೆ ತಿಳುವಳಿಕೆ ಬರ್ತಾ ಇದೆಯಲ್ಲ, ಅದು ಶುದ್ಧ ತಪ್ಪು ತಿಳುವಳಿಕೆ. ಅಲ್ಲ, ಅದು ಹೋಗೋದು ಹೇಗೆ ಮತ್ತು ನೋಡೋಣ, ಅದಿದ್ರೆ ಏನು ಎಂಬುದು ನೋಡೋಣ.
ನಾವು ಸಂಕಲ್ಪ ಮಾಡಿದ್ದೆಲ್ಲ ಪ್ರತಿಯೊಂದು ಮಾಡುವಾಗಲೂ ಸ್ವಾಮಿ ನೀನೇ ಒಳಗಿನ ಪ್ರೇರಣೆ ಮಾಡಿ ಒಳಗಿನ ಮಾಡಿಸ್ತಾ ಇದೆಯಾ, ಹೊರಗಿನ ಸ್ವೀಕಾರ ಮಾಡ್ಕೊಂಡು ಹೇಳ್ಕೊಂಡೇ ಮಾಡ್ತೀವಿ. ಮತ್ತಿನ್ ದೇವರು ಕೊಟ್ಟ ಶರೀರದಲ್ಲಿ ಈ ಕೈಯಲ್ಲಿ ಇಡಬೇಕು ಅನ್ನೋದಲ್ಲೇ ಈ ಬಾಯಲ್ಲಿ.
ಅಲ್ಲಮ್ಮ, ಅದೇ ಇಷ್ಟೊತ್ತ ನಾನು ಹೇಳಿದ್ದು, ನೀವು ಸಂಕಲ್ಪ ಮಾಡೋ ಕಾಲಕ್ಕೆ ಸ್ವಾಮಿ ನೀನೇ ಮಾಡಿಸ್ತಾ ಇದೀಯಾ ಅಂತೆಲ್ಲ ಮಾಡ್ತೀರಾ, ಮಾಡುವ ಕಾಲಕ್ಕೆ ಅದು ಬರ್ತಾ ಇದೆಯಾ ಅಂದ್ರೆ ಅಲ್ಲಿ ಹೇಳೋದು ಈ ಚಿಂತನೆ ಒಮ್ಮೆ ದಿನಕ್ಕೆ ಬಂದು ಹೋದರೆ ಸಾಲದು, ಪ್ರತಿಯೊಂದು ಕೆಲಸದಲ್ಲೂ ಉಸಿರಾಟದಂತೆ ಬರ್ತಾನೇ ಇರಬೇಕು, ಅದು ಅಲ್ಲಿ ಹೇಳಿದ್ದು. ಅದು ಬರ್ತಾ ಇಲ್ಲ, ಮರೆತು 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 ಹೋಗ್ತಾ ಇದೆ, ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅದು ಸಂಕಲ್ಪಕ್ಕಿರುತ್ತೆ, ಪ್ರಾಕ್ಟಿಕಲ್ ಆಗಿ ಹೋಗ್ತಾ ಇದೆ. ಹಾಗಾದರೆ ಸದಾಕಾಲ ನೆನಪಿರಬೇಕಾದ್ರೆ ಏನು ಮಾಡಬೇಕು ಅಂತ ಕ್ವಶ್ಚನ್ ಮಾಡಿ ಅದಕ್ಕೆ ಉತ್ತರ ಕೊಡುತ್ತಾರೆ. ಯಾವುದು ನಮಗೆ ಸದಾಕಾಲ ನೆನಪಿರಬೇಕೋ ನೆನಪಿರುವ ರೀತಿಯಲ್ಲಿ ನೆನಪಿಟ್ಟುಕೊಳ್ಳಿ ಅಂದ್ರು. ಸಂಕಲ್ಪ, ನೀರಿನಲ್ಲಿ ಎಷ್ಟು ನದಿಗಳು ಅಭಿಮಾನಿ ದೇವತೆಗಳಿದ್ದಾರೆ ಎಲ್ಲ ಗುರ್ತಿರಲ್ಲ, ಹೌದಲ್ವಾ? ಅದಕ್ಕೆ ಬಾತ್ರೂಮ್ ಹೋಗಿ ನೋಡಿದ್ರೆ ಅಲ್ಲೇ ಒಂದು ಪೇಪರಲ್ಲಿ ಸಂಕಲ್ಪ, ಬೇರೆ ಪೇಪರಲ್ಲೇ ಗಂಗಾ ಎಲ್ಲ, ಹೌದಾ? ಎಲ್ಲ ಅಲ್ಲೇ ಸ್ಟಿಕ್ ಮಾಡಿರ್ತಾರೆ. ನೆನಪಿಲ್ಲ, ನೆನಪು ಬರ್ಲಿಕ್ಕೆ ಏನ್ ಮಾಡಿದಿರಿ? ನಮಗೆಲ್ಲ ಗೊತ್ತು, ಅದರ ಮೇಲೆ ಇಂಟ್ರೆಸ್ಟ್ ಇಲ್ಲ. ಏನು ಈ ನಾನು ಅಂಬೋದಿದ್ದರೆ ಎಷ್ಟು ತೊಂದರೆ ಆಗುತ್ತೆ, ಅದು ಕಳ್ಕೊಳ್ಳಿಕ್ಕೆ ಹೇಗೆ ಪ್ರಯತ್ನ ಮಾಡಬೇಕು ಅಂತ ಇಂಟ್ರೆಸ್ಟ್ ಇಲ್ಲದರಿಂದ ಅದರ ಕಡೆ ನಾವು ಗಮನ ಕೊಡಲಿಲ್ಲ. ರಿಯಲ್ ಫ್ಯಾಕ್ಟ್, ಹೌದು, ಸತ್ಯವಾದ ವಿಚಾರ, ಅದು ಒಪ್ಪಲೇಬೇಕು. ಒಳಗೆ ಹೆಗ್ಗಣ ಕೂತಿದೆ, ಅದು ಓಡಿಸೋ ಇಷ್ಟ ನಮಗಿಲ್ಲ. ಯಾಕಿಷ್ಟು ಒದ್ದಾಡುತ್ತೀರಾ? ಸಪ್ತಮ ಸ್ಕಂದ ಭಾಗವತಕ್ಕೋದಕ್ಕೆ ಸಂಬಂಧ ಏನು? ಇಡೀ ಸಪ್ತಮ ಸ್ಕಂದ ಭಾಗವತ ಹೇಳಿದ್ದೇ ಅದು. ಈ ನಾನು ಅಂತ ಅಹಂಕಾರ ಏನಿದೆ ಅದರ ಎರಡನೇ ಹೆಸರೇ ಹಿರಣ್ಯಕಶಿಪು. ಸೆಕೆಂಡ್ ನೇಮ್ ನಾನೇ, ನಾನು ಅಲ್ಲ, ನಾನೇ 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 ಅಂತ ಹೊರಟವ ಹಿರಣ್ಯಕಶಿಪು. ಆ ನಾನೇ ಎಂಬುದರ ಹೊಟ್ಟೆ ಬಗದೆ ಕೊಂದು ಹಾಕಿದವ ಸ್ವಾಮಿ. ಮತ್ತೆ ಆ ನಾನೇ ನಮ್ಮಲ್ಲೂ ಇದ್ರೆ ನಮಗೂ ಅದೇ ಗತಿಯಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದೇ ಹೋಗಬೇಕು. ಆ ನಾನೇ ಅಂತಿದ್ದಾಗ ಇರ್ಲಿ ಬಿಡಿ, ನಾನೇ ಮಾಡಿದೆ ಅಂತ ಹೇಳಿದೆ, ಏನಂಥ ತೊಂದರೆ ಏನಪ್ಪ, ಸುಮ್ಮನೆ ಒದ್ದಾಡುತ್ತಾರೆ, ಏನೊಂದಿಷ್ಟು ಮಾಡ್ಕೊಂಡು ಹೋಗ್ತಾ ಇದೀವಲ್ಲ ಅಂದ್ರೆ ಅದಕ್ಕೆ ಹೇಳ್ತಾರೆ, ಈ ಮನೆ ಯಾರ್ದು? ಅಲ್ಲ, ರಿಜಿಸ್ಟರ್ ಅಲ್ಲಿ ನಿಮ್ ಹೆಸರಲ್ಲಿದಾ ಈ ಮನೆ? ಸರಿ, ಇಲ್ಲಿ ನಿಮ್ದೇ ವ್ಯವಹಾರದಲ್ಲಿ ನಿಮ್ದೇ. ಯಾರೋ ಒಬ್ಬ ರೋಡ್ನ ಹೋಗ್ತಾ ಇದ್ದ, ಅವನೇನು ಮಾಡಿಲ್ಲ, ನಿಮಗೆ ಹೊಡೆದಿಲ್ಲ, ಬಡದಿಲ್ಲ, ಏನು ಮಾಡಿಲ್ಲ, ಕೋರ್ಟಿಗೆ ಹೋಗಿಲ್ಲ, ಪೇಪರ್ಸ್ ನಿಮ್ಮ ಹತ್ರ ಎಲ್ಲ ಇದೆ, ಬರೋ ಹೋಗೋರಿಗೆಲ್ಲ ರೋಡಲ್ಲಿ ನಿಂತ್ಕೊಂಡು ಇದು ನಂದೇ 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 ಅಂತ ಹೇಳ್ತಾ ಇದ್ದಾನಪ್ಪ. ಏನಾದ್ರೂ ಪ್ರಾಬ್ಲಮ್ ಇದೆಯಾ? ಏನಿಲ್ಲಲ್ಲ, ಜನ ಎಲ್ಲ ಬರ್ತಾ ಇದ್ದಾರೆ, ಅವ್ರು ನೋಡಿ ನಿಂದ ಅಪಾಪ ಅಂತ ಇದ್ದಾರೆ, ನೀವು ಬಕ್ಕಿಗಿದ್ರು ಕೂಡ ನಿಮ್ ನೋಡ್ತಾ ಇಲ್ಲ, ಎದ್ದ ದೊಡ್ಡದರಿ ಅಂತ ಹೇಳ್ತಾ ಇದ್ದಾರೆ. ಏನ್ ಮಾಡ್ತೀರಾ? ಪೊಲೀಸ್ ಕಂಪ್ಲೇಂಟ್ ಕೊಡಲ್ಲ? ಇಸ್ ಕ್ರಿಯೇಟಿಂಗ್ ನ್ಯೂಸೆನ್ಸ್. ನಮ್ದು ಮನೆ, ಇವನು ಬಂದು ನಂದು ಅಂತ ಹೇಳ್ತಾ ಇದ್ದಾನೆ. ಪ್ರಾಕ್ಟಿಕಲ್ ಹೇಳಿ, ಸುಮ್ಮನೆ ಇರ್ತೀರಾ? ಇಲ್ಲಲ್ಲ. ಮತ್ತೆ ಸ್ವಾಮಿನೇ ಒಳಗಿದ್ದು ಎಲ್ಲ ಮಾಡಿಸೋ ಕಾಲಕ್ಕೆ ನಾ 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 ಅಂದ್ರೆ ಸಪರೇಟ್ ಸೆಕ್ಷನ್ ಕೂತಿರುತ್ತೆ. ನೀ ಯಾರನ್ನ ಚೂರಿ ಹಾಕಿ ಕೊಲ್ಲಬೇಕಾಗಿಲ್ಲ, ಏನು ಮಾಡಬೇಕಾಗಿಲ್ಲ. ಅವರೆಲ್ಲದಕ್ಕಿಂತ ಹೆಚ್ಚು ಪನಿಷ್ಮೆಂಟ್ ಯಾರಿಗೆ ಅಂದ್ರೆ ಮಾಡಿದ್ದನ್ನ ಗುರುತಿಸದೆ ನಾನೇ ನಾನೇ ಅನ್ನುವ ವ್ಯಕ್ತಿಗೆ ಬರುತ್ತೆ. ನನ್ನ ಮಾತಲ್ಲ, ಅರಣ್ಯಕಚ್ಚ ಹರರ ಮಾತು, ಶಾಸ್ತ್ರದ ಮಾತದು. ಗೀತೆಗೆ ರಾಘವೇಂದ್ರ ಸ್ವಾಮಿಗಳು ವಿವೃತ್ತಿ ಅಂತ ಬರೀತಾ ಹೆಜ್ಜೆ ಹೆಜ್ಜೆಗೂ ಬ್ರಷ್ ಹಾಕಿ ತಿಕ್ತಾರೆ. ಪಾತಲಿನ ತೆಗರಿ ಹೆಗ್ಗಣವನ್ನ ಏನ್ರಿ ಇರ್ಲಿ ಬಿಡಿ, ಇಷ್ಟು ಹೇಳಿದ್ದೀರಾ, ನಾನು ಅಂತಿದ್ರೆ ಏನಾಗುತ್ತೆ ಹೇಳ್ತಾರೆ. ನಾ ಮಾಡಿದೆ ದೇವರನ್ನ ಮರೆತು, ಈ ನಾನು ಒಂಬುದು ಎರಡು ಬರುತ್ತೆ. ದೇವರು ಮಾಡಿಸಿದ್ದಕ್ಕೆ ನಾ ಮಾಡಿದೆ ಅದು ಓಕೆ. ಈ ನಾ ಮಾಡಿದೆ ಅಂತ ಪೂರ್ತಿ ತೆಗೆದು ಬಿಡಿ ಅಂತ ಹೇಳಿಲ್ಲ. ದೇವರು ಮಾಡಿಸಿದ್ದಕ್ಕೆ ನಾ ಮಾಡಿದೆ ಅಂತ ಅಡ್ಡಿ ಇಲ್ಲ. ದೇವರನ್ನೇ ಮರೆತು ನಾ ಮಾಡಿದೆ, ಮರೆತಿರ್ತೀವಲ್ಲ ಹೇಳೋ ಕಾಲಕ್ಕೆ ನಾ ಮಾಡಿದೆ, ಅದಕ್ಕೆಷ್ಟು ಪನಿಷ್ಮೆಂಟ್ ಇದೆ ಅಂದ್ರೆ ಹೇಳ್ತಾರೆ. ಈ ನಾ ಮಾಡಿದೆ ಅಂತ ಒಳಗಿಟ್ಟುಕೊಂಡು ಏನೇನು ಕೆಲಸಗಳು ಮಾಡ್ತೀವಿ ಸಾಧನೆ ಹೆಸರಿಂದ? ಸ್ನಾನ, ಆಚಮನ, ಸ್ನಾನ, ಸಂಧ್ಯಾ, ಗುರುಮಂತ್ರ, ನೀವು ಸುಳಾದಿ ಪಾರಾಯಣ, ನಾವು ಭಾಷ್ಯ ಪಾರಾಯಣ, ಹೌದಾ, ದೇವರ ಪೂಜಾ, ವೈಷ್ಣುದೇವ, ಬಲಿಹರಣ, ಪಾಠ, ಪ್ರವಚನ, ಧ್ಯಾನ, ನಾವು ಜನ್ಮದಲ್ಲಿ ಮಾಡಲೇ ಇಲ್ಲ. ಒಂದು ವೇಳೆ ಮಾಡಿದ್ರೆ ಅದು ಎಲ್ಲ ಮಾಡಿದ್ರೂ ಕೂಡ ತತ್ ಸರ್ವಮಪಿ, ಎಲ್ಲಾ ಕರ್ಮಗಳು ಏನು ಇಂಡಿವಿಜುವಲ್ ಎಲ್ಲ ಸೇರಿಸಲ್ಲ, ಒಂದೊಂದು ಎಷ್ಟು ನಮಗ್ ಕೊಡುತ್ತೆ ಅಂದ್ರೆ ಅಸಂಖ್ಯಾತ ಶರೀರ ಇಂದ್ರಿಯ ವಿಷಯ ಆಪಾದಕಮೇವ ಭವತಿ. ನಾವು ಮಾಡಿದ್ದೇನು, ಈ ಜನ್ಮಗಳೆಲ್ಲ ಕಳ್ಕೊಂಡು ಭಗವಂತನ ಹತ್ತಿರ ಆಗ್ಬೇಕು ಅಂತ ಹೊರಟದ್ದು ಈ ಸಾಧನೆಯ ಫಲ. ಅದೇನ್ ಮಾಡ್ತಾ ಇದೆ, ಒಂದೊಂದು ಆಚಮನ ಮಾಡುವಾಗ ನಾನೇ ಅಂತ ಮಾಡುತ್ತೆ, ನಾ ಮಾಡಿದೆ ಒಳಗಿಲ್ಲ, ಬಾಯಲ್ಲಿ ಬೇರೆ ಪಾಲಿಶ್ ಮಾತು ಬರ್ತಾ ಇರುತ್ತೆ, ನೀ ಮಾಡಿಸಿದ್ದೆ ಅಂತ ಒಳಗೆ ದೆವ್ವ ಕೂತಿರುತ್ತೆ. ನಾ ಮಾಡಿದೆ, ಸರಿ ಕಾರ್ಯಕ್ರಮ ಮಾಡಿದ್ರಪ್ಪ, ಮಾಡಿದ ಕಾರ್ಯಕ್ರಮ ಎಲ್ಲರೂ ಹೇಳ್ತಾ ಇದಾರೆ, ಎಷ್ಟು ಚೆನ್ನಾಗಿ ಮಾಡಿದ್ರಿ, ಎಷ್ಟು ಚೆನ್ನಾಗಿ ಮಾಡಿದ್ರಿ ಅಂತ. ಮುಖ ಏನು ಅಗಲ ಹಿಡಿಲಿಕ್ಕೆ ಸಾಧ್ಯನೇ ಇಲ್ಲ, ಚಪಾತಿ ತರ ಆಗೋಬಿಡ್ತಾ ಇದೆ. ಅಷ್ಟೊಳಗ ಬಂದ, ನೀವೇನಂತೀರಾ ಸಾಮಾನ್ಯವಾಗಿ, ಹೇ ನಮ್ದಲ್ಲಿ ದೇವರು ಹೇಳ್ತಾ ಇದ್ದೀರಾ. ಒಬ್ಬ ಬಂದ, ಕಾರ್ಯಕ್ರಮ ಚೆನ್ನಾಗಾಯ್ತು, ಏನಂದಿಲ್ಲ ಚೆನ್ನಾಗಾಯ್ತು ಅಂತ ಹೇಳಿದ. ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೆ ಏನೋ ಬರಬೇಕು, ನೀವು ಬಹಳ ಚೆನ್ನಾಗಿ ಮಾಡಿದ್ದೀರಿ ಅಂತ ಹೇಳಿ. ಅವಾಗ ಅವನು ಹೇಳಿಲ್ಲ, ನೀವೇನ್ರಿ ಮಾಡೋದು, ಎಲ್ಲ ದೇವರೇ ಮಾಡಿಸೋದು ಅಂತ ಹೋದ. ಮಾರನೇ ಸಲ ಕರಿತೀರಾ, ಕರಿಯಲ್ಲ, ಯಾಕೆ ನನ್ನ ಹೊಗಳಿಲ್ಲ ಅಂತ ದುಃಖ. ಮೇಲ್ನೋಟಕ್ಕೆ ಪಾಲಿಶ್ ಮಾತು, ಎಲ್ಲಾ ದೇವರೇ ಮಾಡಿಸಿದ ಅಂತ, ಆದರೆ ಆ ಹೊಗಳಿದ್ರೆ ಆನಂದ ಒಳಗೆ ಉಕ್ಕೇರಿ ಬರ್ತಾ ಇದೆ, ನೀವು ಮಾಡಿದಿರಾ ಅಂತ. ಮತ್ತೆ ಈ ಒಳಗಿರೋ ಭೂತವನ್ನ ಕಳಕೊಳ್ಳಿ ಅದನ್ನೇ ಹೇಳಿ ಹೊರಟಿದ್ದಾರೆ. ಈ ಭೂತ ಇರೋದರಿಂದ ಜೀವರಿಗೆ ತೊಂದರೆ, ಈ ಭೂತ ಇಲ್ಲದವ ಸ್ವಾಮಿ, ಈ ಭೂತ ಇಲ್ಲದವನೇ ಭಗವಂತ. ಅದಕ್ಕೆ ಅವನಿಗೆ ಯಾರೇನಂದ್ರು ಏನು ಮಾಡಿದ್ರು ಏನು ಹಿಡಿಸಿಕೊಳ್ಳಲ್ಲ. ಕೊನೆಗೆ ನಾವು ಇಷ್ಟು ವರ್ಷಗಳು ನಮ್ಮ ಹಿಂದೆ ಇದ್ದು ಉಪಕಾರ ಮಾಡುತ್ತಾನೆ, ಅವನಿಗೆ ಥ್ಯಾಂಕ್ಸ್ ಅಂತ ಹೇಳದಿದ್ರು ಕೂಡ ಫೀಲ್ ಆಗಲ್ಲ ಮಹಾನುಭಾವ, ನಮ್ಮ ಹಿಂದೆ ಇರ್ತಾನೆ. ಅದಕ್ಕೆ ಸ್ವಾಮಿಗೆ ಹಾಗಿರ್ಲಿಕ್ಕೆ ಆಗ್ತಾ ಇದೆ, ನಮ್ಮಲ್ಲಿ ಅಹಂಕಾರ ತುಂಬಿದೆ. ಅವಾಗ ಹೇಳುತ್ತಾರೆ, ಭಗವಂತ ಎಲ್ಲರಿಗೂ ಒಂದೇ ರೀತಿಯಾಗಿದ್ದಾನೆ. ಅವಾಗ ಮತ್ತು ಹೇಳಿದ್ರು, ಎಲ್ಲರೂ ಅಂದ್ರೆ ಯಾರು, ಮೂರು ಗುಣದವರು, ಸತ್ವಗುಣ, ರಜೋಗುಣ, ತಮೋಗುಣ. ಈ ಮೂರು ಗುಣದಿಂದ ಇರತಕ್ಕಂತಹ ಜೀವರಾಶಿಗಳನ್ನು ಉದ್ಧಾರ ಮಾಡುತ್ತಾ ಇದ್ದಾನೆ. ಹೇಗೆ ಅಂದ್ರೆ, ಸತ್ವಗುಣಕ್ಕೆ ಉನ್ನಾಹ ಕಾಲ ಬಂದಾಗ ಸತ್ವಗುಣದವರಿಗೆ ಮೇಲಕ್ಕೆ ತರ್ತಾ ಇದ್ದಾನೆ, ಅವರಿಗೆ ಬೇಕಾದ ಫೆಸಿಲಿಟಿ ಎಲ್ಲ ಕೊಡುತ್ತಾನೆ. ಜಯಕಾಲೇತು ಸತ್ವಸ್ಯ ದೇವಋಷೀನ್, ದೇವತೆಗಳನ್ನ ಋಷಿಗಳನ್ನ ಮೇಲಕ್ಕೆ ತರುತ್ತಾ ಇದ್ದಾನೆ. ರಜಸೋ ಅಸುರಾನ್, ರಜೋಗುಣಕ್ಕೆ ಉನ್ನಾಹ ಕಾಲ ಬಂದಾಗ ಅಸುರನ್ನ ಮೇಲಕ್ಕೆ ತರ್ತಾನೆ. ತಮಸೋ ಯಕ್ಷರಕ್ಷಾಂಸಿ, ತಮೋಗುಣಕ್ಕೆ ಉನ್ನಾಹ ಕಾಲ ಬಂದಾಗ ಯಕ್ಷ ರಾಕ್ಷಸರನ್ನ ಮೇಲಕ್ಕೆ ತರ್ತಾನೆ. ತತ್ಕಾಲಾನುಗುಣ ಭಜನ್, ಆಯಾ ಗುಣಗಳನ್ನು ಮೇಲಕ್ಕೆ ಬಂದಾಗ ಸಂಬಂಧಪಟ್ಟವರನ್ನ ಮೇಲಕ್ಕೆ ತರ್ತಾನೆ. ಸಂಬಂಧ ಪಡದೇ ಇರುವಂತವ್ರು ಯಾರೇ ಇದ್ರೂ ಅವರನ್ನು ದೂರ ಮಾಡುತ್ತಾನೆ ಆ ಐಶ್ವರ್ಯದಿಂದ ಅಂತ ಹೇಳ್ತಾರೆ. ಹೌದಾ, ಇದಕ್ಕೇನಾದ್ರೂ ದೃಷ್ಟಾಂತ ಇದೆಯಾ, ಎಕ್ಸಾಂಪಲ್ ಬೇಕು ನಮಗೆ, ಸುಮ್ಮನೆ ಹೇಳಿದ್ರೆ ಸಾಕಾಗಲ್ಲ ಅಂತ ಹೇಳಿದಾಗ ಅವಾಗ ಹೇಳ್ತಾರೆ, ಹಿಂದೆ ಒಂದು ಇತಿಹಾಸ, ಭಾರತವನ್ನ ಇತಿಹಾಸ ಪುರಾಣ ಅಂತ ಕರೆಯಲ್ಲ, ಇತಿಹಾಸ ಅಂತ ಕರೀತಾರೆ. ಮಿಕ್ಕದನ್ನೆಲ್ಲ ಪುರಾಣಗಳು ಅಂತ ಕರೀತಾರೆ. ಭಾಗವತ ಪುರಾಣ 18 ಪುರಾಣಗಳು, ಭಾರತ ಇತಿಹಾಸ. ಏನಿದು ಅಂದ್ರೆ ಇತಿಹಾಸ, ಹೀಗೆ ನಡೆಯಿತು ಅಂತ ಹೇಳೋದು ಇತಿಹಾಸ, ಕನ್ಫರ್ಮ್ಡ್ ನಡೆದದ್ದೇ ಹೇಳಿದ್ದು. ಪುರಾಣದಲ್ಲಿ ನಡೆಯದೇ ಇರುವ ಭಾಗವೂ ಇರುತ್ತೆ, ಇನ್ನೊಬ್ಬರಿಗೆ ಜ್ಞಾನ ಕೊಡಲಿಕ್ಕಾಗಿ ಹೇಳುವ ಭಾಗವೂ ಇರುತ್ತೆ. ಏನು ದೃಷ್ಟಾಂತ ಅಂದರೆ ಕಾರ್ತಿಕ ಮಾಸ ಮಹಾತ್ಮ್ಯ ಹೌದಾನೆ. ಕಾರ್ತಿಕ ಮಾಸ ಮಹಾತ್ಮದಲ್ಲಿ ಒಂದು ಕಾಗೆ ಯಾರೋ ದೀಪ ಹಚ್ಚಿದ್ರು, ಆ ಬತ್ತಿ ಅದಕ್ಕೆ ಎಣ್ಣೆ ಇಷ್ಟ, ಅದಕ್ಕೆ ಬತ್ತಿ ಹಿಡ್ಕೊಂಡು ಹೋಗ್ತಾ ಇತ್ತು ಮೂಗಲ್ಲಿ, ಅದು ಉರಿತಾ ಇತ್ತು, ಉದ್ದಕ್ಕಿರೋ ಬತ್ತಿ ಅದನ್ನು ಹಿಡ್ಕೊಂಡು ಹೋಗ್ತಾ ಇತ್ತು. ಒಂದು ಕಡೆ ಬಾಯಿಂದ ಜಾರಿತ್ತು, ಕೆಳಗೆ ಬಿತ್ತ ಬತ್ತಿ, ಎಲ್ಲ ಗುಡಿಸಲಿತ್ತು, ಮೇಲೆ ಹತ್ತಿ ಉರಿಲಿಕ್ಕೆ ಶುರು ಆಯಿತು, ಎಲ್ಲ ಗುಡಿಸಲು ಉರಿಲಿಕ್ಕೆ ಶುರು ಆಯಿತು. ಅದಕ್ಕೆ ಒಳ್ಳೆ ಸದ್ಗತಿ ಆಯಿತು. ಯಾಕೆ? ಆ ಕಾರ್ತಿಕ ಮಾಸ ದೀಪ ಹಚ್ಚಿದರೆ ವಿಶೇಷ, ಆ ಗುಡಿಸಲೆಲ್ಲ ಉರಿದು ಬಿಟ್ರೆ ಅದೆಂತ ಪುಣ್ಯ. ಇದು ನಡೀತಾ ಅದು ಬಿತ್ತ, ಬಿದ್ರಿ ಎಂಟಿನ ಸತ್ರು ಆ ಕೌಂಟ್ ಯಾವುದಿಲ್ಲ. ಬಿತ್ತು ಉರಿಯಿತು ದೀಪ ಇಷ್ಟೇ. ಅದಕ್ಕೆ ಅರ್ಥವಾದ ಅಂದ್ರೆ ಅದು ನಡೀತಾ ಎಂಬುದಲ್ಲ, ನೀ ದೀಪ ಹಚ್ಚು ಎಂಬುದರಲ್ಲ ತಾತ್ಪರ್ಯ. ಇವೆಲ್ಲ ಹೊರಡುತ್ತೆ. ಭಾರತ ಹಾಗಲ್ಲ, ನಡೆದದ್ದೇ ಹೇಳುವಂಥದ್ದು. ಅಲ್ಲಿ ರಾಜಸೂಯ ಯಾಗ ಆಗ್ತಾ ಇದೆ ಶುರು. ಅದರ ವಿಶೇಷವಾಗಿ ಭಗವಂತನಿಗೆ ಅಗ್ರಪೂಜೆ ಮಾಡಬೇಕೆಂಬ ಸಂಕಲ್ಪ ಆಗಿದೆ. ಅಂತಹ ಕಾಲಕ್ಕೆ ಶಿಶುಪಾಲಾದಿದೆ ದೈತ್ಯರೆಲ್ಲ ಸೇರಿ ಹರಿಗೆ ಅಗ್ರಪೂಜೆ ಆಗಬಾರದು ಅಂತ ಅಡ್ಡಿ ಮಾಡುತ್ತಾ ಇದ್ದಾರೆ. ಅಂತಹ ಕಾಲಕ್ಕೆ ಬಹಳ ಸುಂದರವಾದ ಪ್ರಸಂಗ, ಎಲ್ಲರೂ ಅಪೋಸ್ ಮಾಡವರೆ, ಅವರನ್ನು ಎದುರಾಕೊಂಡು ಭೀಷ್ಮಾಚಾರ್ಯರು ಹರಿಗೆ ಅಗ್ರಪೂಜೆ ಸಲ್ಲಬೇಕು ಶ್ರೀಕೃಷ್ಣನಿಗೆ ಅಂತ ಧೈರ್ಯದಿಂದ ಹೇಳ್ತಾ ಇದ್ದಾರೆ. ಅವಾಗ ಶಿಶುಪಾಲ ದೇವರನ್ನ ಬೈಲಿಕ್ಕೆ ಶುರು ಮಾಡಿದರೆ ಧರ್ಮರಾಜಾದಿಗಳೆಲ್ಲ ಖಡ್ಗದ ಮೇಲೆ ಕೈ ಹಾಕ್ತಾ ಇದ್ದಾರೆ. ಕ್ಷಣದಲ್ಲಿ ಸಂಹಾರ ಮಾಡ್ತೀವ ನನ್ನ ಅಂತ. ಕೃಷ್ಣ ಅಂದ, ಬೇಡ, ಅವನು ನನ್ನಿಂದೇ ಸಾಯ್ಬೇಕು. ಯಾಕೆ? ಕೇಳಿಕೊಂಡದ್ದೇ ಅದು, ನನ್ನಿಂದೇ ಸಾಯ್ಬೇಕು ಅಂತ ಕೇಳಿಕೊಂಡು ಬಂದಾವ. ಪಾಪದ ಕೊಡ ತುಂಬಿತು, ತಲೆ ಕತ್ತರಿಸಿದ ಒಳಗಿನ ಜೀವ ಪ್ರಕಾಶದ ರೂಪದಲ್ಲಿ ದೇವರ ಪಾದವನ್ನ ಸೇರಿದ, ಸಾಯುಜ್ಯ ಮೋಕ್ಷ ಬಂತು. ಅವಾಗ ಧರ್ಮರಾಜ ಕೇಳುತ್ತಾನೆ ನಾರದರನ್ನ, ಇದೇನಿದೆ ಆಶ್ಚರ್ಯ, ದೇವರನ್ನ ಬೈದವರಿಗೆ ದುರ್ಗತಿ ಆಗಬೇಕು, ಸದ್ಗತಿಯಾಗಿದೆ, ಅದು ಚೂರುಚಾರು ಅಲ್ಲ. ಅರಭ್ಯ ಕಲಭಾಷಣ ಸಂಪ್ರತ್ಯಮರ್ಷಿ ಗೋವಿಂದೇ ದಂತವಕ್ರಶ ದುರ್ಮತಿ ದಮಘೋಷಸುತಃ. ಈ ದಮಘೋಷನ ಮಗನಾಗಿರ್ತಕ್ಕಂಥ ಶಿಶುಪಾಲ ಹುಡುಗತನದಿಂದ ಏನು ತೊದಲ್ ನುಡಿ ಬರುವ ಕಾಲಕ್ಕಿನಿಂದ ಸಾಯುವ ಪರ್ಯಂತ ಶ್ರೀಹರಿಯನ್ನ ಬೈದ, ಅವನ ನಾಲಿಗೆಯಲ್ಲಿ ಬಿಳಿ ಕುಷ್ಠು ಬರಬೇಕಾಗಿತ್ತು, ಅಂಥ ದೇವನಿಗೆ ಸಾಹಿತ್ಯ ಮೋಕ್ಷ ಬಂತಲ್ಲಯ್ಯ. ಒಂದು ಕಡೆ ವೇನ ದೇವನನ್ನೇ ನಿಂದ ಮಾಡಿದ, ಅವನನ್ನ ತಮಸ್ಸಿಗೆ ಹಾಕಿದ್ರು ಬ್ರಾಹ್ಮಣರೆಲ್ಲ ಸೇರಿಕೊಂಡು. ಅಂಥದ್ದು ದೇವರನ್ನ ಬೈದು ಸದ್ಗತಿಯಾಗುತ್ತಾ ದುರ್ಗತಿಯಾಗುತ್ತಾ ಅಂತ ಪ್ರಶ್ನೆ. ಬೈದರೇನೆ ಸದ್ಗತಿ ಆಗುತ್ತೆ ಅಂದ್ರೆ ಇವೆಲ್ಲ ಉಪವಾಸ 33 66 ಎಲ್ಲ ಯಾಕೆ? ದಿನಾಗೂ ಎದ್ದು ಮನೆಯಲ್ಲಿ ಹಾಯ್ ಬೆಡ್ ಕಾಫಿ ಕುಡಿದು ಬಿಟ್ಟು ದೇವನ ಒಂದು ಗಂಟೆ ಬೈದ್ರೆ ಸಾಕಪ್ಪ ಮೋಕ್ಷ ಬಂದ್ಬಿಡುತ್ತೆ ಅಂತ ಇರ್ಬೋದು. ಈ ಉಪವಾಸಗಳು ಇದು ಅಕ್ಷತೆ ಅಂಗಾರ ಏನು ಬೇಕಾಗಿಲ್ಲ, ಕಾಮ ಪ್ರಶಾಂತ ಇರ್ಬೋದಲ್ಲ ಅಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ. ಇಲ್ಲಯ್ಯ, ಅದರೊಳಗೆ ಇಬ್ಬರು ಇದ್ರು ಆ ಶರೀರದಲ್ಲಿ. ಜಯನೆಂಬ ವಿಷ್ಣು ಪಾರ್ಷದನಿದ್ದ, ದೈತ್ಯರು ಇದ್ರು, ದೈತ್ಯರಿಗೆ ದುರ್ಗತಿ ಆಯಿತು, ವಿಷ್ಣು ಪಾರ್ಷದರಿಗೆ ಆಗ್ಲಿಲ್ಲ. ಆವಾಗ ಒಳ್ಳೆ ಸಬ್ಜೆಕ್ಟ್ ಅನ್ನ ತರ್ತಾ ಬರ್ತಾ ಇದ್ದಾರೆ. ಏನದು? ನಿಮ್ಮನ್ನೇ ಕೇಳ್ತೇನೆ, ನಾನು ಒಂದೇ ಸಮನೆ ಪ್ರವಚನ ಮಾಡ್ತಾ ಇದ್ರೆ ಬರೋದೇನು ನನಗಲ್ಲ ನಿಮ್ಗೆ ಅಲ್ವಾ? ಅದಕ್ಕೆ ನಿಮ್ಮನ್ನ ನಿದ್ದೆಯಿಂದ ಎಬ್ಬಿಸಬೇಕಾದ್ರೆ ನಾನು ಮಾಡ್ಬೇಕಾಗಿದ್ದೇನು. ಕ್ವಶನ್ ಯಾಕೆ ಮಾಡ್ತೀರಾ? ಪ್ರವಚನ ಅಂದ್ರೆ ನೀವೇ ಹೇಳ್ತಾ ಹೋಗ್ಬೇಕು, ನಾವು ಕೇಳ್ತಾ ಇರ್ಬೇಕು, ಮತ್ತೆ ಡಿಸ್ಟರ್ಬೆನ್ಸ್ ಇರಬಾರ್ದಲ್ಲ. ನೀವು ಕ್ವಶನ್ ಕೇಳೋದು, ನಾ ಆನ್ಸರ್ ಹೇಳೋದು ಇವೆಲ್ಲ ಯಾಕೆ? ನೀವು ಪ್ರವಚನದ ಸ್ಟೈಲೇ ಕಟ್ ಮಾಡಿಬಿಡ್ತಾ ಇದ್ದೀರಿ ಅಂದ್ರೆ ಇಲ್ಲ, ನಾನು ಮಾತ್ರ ಮಾತಾಡ್ತಾ ಇದ್ರೆ ನಿಮ್ಗೆ ಜೋಂಪು ಬರ್ತಾನೇ ಇರುತ್ತೆ. ಅದನ್ನು ತೆಗಿಲಿಕ್ಕೆ ನಾನೇನ್ ಮಾಡ್ಬೇಕು? ಜೋಕ್ಸ್ ಹಾಕ್ಬೇಕು ಅಲ್ವಾ? ನಾನು 4 ಜೋಕ್ಸ್ ಪುಸ್ತಕ ತಂದುಕೊಂಡು ಬೈಹಾಟ್ ಮಾಡಿ ಇಲ್ಲಿ ತೆಗಿಲಿಕ್ಕಿಲ್ಲ, ಜೋಕ್ಸ್ ಪುಸ್ತಕ ತೆಗೆದು ಓದಿಕ್ಕಿಲ್ಲ, ನಾನು ಬೈಹಾಟ್ ಮಾಡಿ ಬಂದು ಹೇಳ್ಬೇಕು ಹೌದಾ? 4 ಹಾಡು ಹೇಳ್ಬೇಕು ನಿಮ್ ಜೊತೆಗೆ, 4 ಹಾಡು ಹೇಳೋಟ್ಟೊತ್ತಿಗೆ 40 ನಿಮಿಷ ಹೋಗ್ಬಿಡುತ್ತೆ, 10 ನಿಮಿಷದಲ್ಲಿ ಪ್ರವಚನ ಮುಗಿಸಿ ಹೋಗ್ಬೇಕು, ಅದು ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇದ್ದೇನೆ. ಸಾಧನೆ ಮಾಡ್ತಾ ಇದ್ದೀರಲ್ಲ ನೀವೆಲ್ಲ, ಮಾಡ್ತಾ ಇದ್ರ ಇಲ್ವಾ? ಅಲ್ಲ ರೀ, ಸಾಧನೆ ಮಾಡ್ತಾ ಇದ್ದೀರಾ ಇಲ್ವಾ ಅಂತ ಕೇಳಿದೆ, ಡೌಟ್ ಇದ್ರೆ. ಅದೇ ಅಲ್ಲ, ಮಾಡಿದ್ದು ಸಾಧನ ಇಲ್ಲ ಅಂತ ಡೌಟ್ ಇದೆಯಾ ನಿಮಗೆ? ಆಚಾರ ಏನಂತಾರೋ ಇರೋ ಅಂತ ಭಯ ಏನಾದ್ರು ಅಲ್ಲ. ನಿಜವಾಗಿ ಒಬ್ಬರೇ ಕೂತಾಗ ನೀವು ಸಾಧನೆ ಮಾಡ್ತಾ ಇದ್ದೀರಾ ಅನ್ಕೊಂತೀರಾ ಇಲ್ವಾ? ಮಾಡ್ತಾ ಇದ್ರಲ್ಲ, ಅಲ್ಲ ಅದು ಬೇರೆ ಮಾಡ್ತಾ ಇದ್ದೀರಾ, ಏನದು ಸಾಧನೆ ಅಂದ್ರೆ ಏನು?
ನಿರಂತರ ಅವನ ಸ್ಮರಣೆ ಬರಲಿ ಅಂತ ಹೇಳ್ಕೊತಾ ಇರ್ತೀವಿ. ಅಂತ್ಯಕಾಲ ವಿಶೇಷತನ
ಅಂತಲ್ಲ, ಪೂರ ಪ್ರವಚನ ಕೇಳಿ ಕೇಳಿ ಬಂದ ಮಾತುಗಳು ಪ್ರಾಕ್ಟಿಕಲ್ ಹೇಳಬೇಕಾದ್ರೆ ಏನಿಲ್ಲಮ್ಮ ಪ್ರಾಕ್ಟಿಕಲ್. ನಾನು ಹೇಳಿದೆ ಇಲ್ಲಿ ನಿರ್ವಂಚನೆಯಿಂದ ಮನಸ್ಸಲ್ಲಿ ಕೂತದ್ದು ಹೇಳ್ಕೋಬೇಕಾದ್ರೆ ನಮ್ಮ ತಲೆಯಲ್ಲಿ ಸಾಧನೆ ಅಂದ್ರೆ ಯಾವ್ದರ ಕಲ್ಪನೆ ಇದೆ? ಬೆಳಿಗ್ಗಿಂದ ಒಂದು ಸ್ನಾನ ಮಾಡೋದು, ಆದ್ಮೇಲೆ ಗೋಪಿಚಂದ್ರನ ಮುದ್ರೆ ಹಚ್ಚಿಕೊಳ್ಳೋದು, ಒಂದಿಷ್ಟು ನಾವು ಪೂಜಾ ನೀವು ಗುರು ಮಂತ್ರ ಮಾಡಿಕೊಳ್ಳೋದು. ಹೌದಾ, ಸಾಧನೆ ಮಾಡ್ತಾ ಇದ್ರೆ ಪ್ರಾಕ್ಟಿಕಲಿ ವಾಟ್ ಯು ಆರ್ ಡೂಯಿಂಗ್? ಹೌದಾ, ಇಷ್ಟೇ ಮಾಡ್ತೀರಾ. ಆದ್ಮೇಲೆ ಗುರುಮಂತ್ರ ಎಲ್ಲ ಆದ್ಮೇಲೆ ಅಡಿಗೆ ಮಾಡೋದು, ಆದ್ಮೇಲೆ ಟೈಮ್ ಇದ್ದ ಕಾಲಕ್ಕೆ ಸುಳಾದಿ ಭೋಜನ ಎಲ್ಲ ಮಾಡೋದು, ಒಂದು ಗಂಟೆ ಪ್ರವಚನ ಕೇಳೋದು, ಎಲ್ಲ ಹೋಗೋದು ಮಾಡೋದು ಬರೋದು. ಸಾಧನೆ ಕಲ್ಪನೆ ಏನಾಯ್ತು? ಇದೇ ಫ್ರೇಮ್ ಫಿಕ್ಸ್ ಆಗ್ತಾ ಇದೆ. ನೀವು ಇವತ್ತೆಷ್ಟು ಸಾಧನೆ ಮಾಡಿದ್ದೀರಿ? ಏ, ನಾವು 40 ಸುಳಾದಿ ಹೇಳಿದ್ವಿ, ನಾವು 33 ಹೇಳಿದ್ದು, ನಾಳೆಯಿಂದ ಎಕ್ಸ್ಟ್ರಾ ಮಾಡೋಣ. ಈಗ ಆಗ್ತಾ ಇದೆ. ಅದಕ್ಕೆ ಅರಣ್ಯಕಾಚಾರ ತಿಳಿಸಿಕೊಡುತ್ತಾರೆ, ಸಾಧನೆ ಅಂದ್ರೆ ಏನದು? ಹಾಗಾದ್ರೆ ಇವೆಲ್ಲ ಸಾಧನೆ ಅಲ್ವಾ ಅಂತ ನೀವು ಕೇಳಿದ್ರೆ, ಎಲ್ಲ ಸಾಧನೆ ಹೌದು, ಆದರೆ ದೇವರ ಕರುಣೆ ಪಡೆಯಲಿಕ್ಕೆ ಯಾವುದು ಪ್ರಧಾನ ಸಾಧನೆಯೋ ಅದು ಬರಲಿಕ್ಕೆ ಸಾಧನೆಗಳಿವೆಲ್ಲ, ಅದು ಬರಲಿಕ್ಕೆ ಸಾಧನೆಗಳಿವೆಲ್ಲ. ಯಾವುದು ಬರಬೇಕು ಪ್ರಧಾನ ಸಾಧನ ಅಂದ್ರೆ, ಅದಕ್ಕೆ ಹೇಳುತ್ತಾರೆ, ಏನ ಕೇನ ಮಿಷೇಣ ಸಂತತ ಮಾದರೇಣ ಮನೋಗತಿ ಶ್ರೀಹರೇಶ್ ಚರಣಾರ್ಜಯೋಹೋ ಇದಮೇವ ಸಾಧನ ಮೇರಿತ. ಸಾಧನ ಅಂದ್ರೆ ಯಾವುದು? ಬದುಕಿದಷ್ಟು ಕಾಲ ಎಷ್ಟು ಕಾಲ ಎಚ್ಚರ ಇರುತ್ತೋ ಪ್ರತಿಯೊಂದು ಕ್ಷಣ ಶ್ರೀಹರಿಯ ಪದಾರವಿಂದದಲ್ಲಿ ಆದರಪೂರ್ವಕವಾಗಿ ಮನಸ್ಸನ್ನು ಇಟ್ಟರೆ ಅದೇ ಸಾಧನ. ಮನಸ್ಸನ್ನು ಇಟ್ಟರೆ ಅದೇ ಸಾಧನ. ಬೆಳಿಗ್ಗಿಂದ ವರಮಹಾಲಕ್ಷ್ಮಿಯೋ ಇನ್ನೊಂದು ಮತ್ತೊಂದು ಆಯಿತಪ್ಪ, ಬೆಳಿಗ್ಗೆ 4 ಹೋದವು, ಊಟ ಆಗಿ ಕೂಡೊಟ್ಟೊತ್ತಿಗೆ ಸಂಜೆ 5 ಆಯಿತು. ನಮ್ ಸಾಧನೆ 12 13 ವರ್ಸೋ 14 ವರ್ಸೋ ನಮ್ ಬೆಳಗ್ಗಿಂದ ಏನ್ ರೀ ಆ ಸರ್ ಹೊರಗೆ ಬರಲಿಲ್ಲ ನಾವು ಅಂತ ಅಲ್ಲ, ಚೆನ್ನಾಗಿದೆ ಇಲ್ಲ ಅಂದಿಲ್ಲ. ಅದೇ ಒಂದ್ಸಲ ಮೇಲೆ ಫೋನ್ ಮಾಡಿ ಕೇಳಿದ್ರೆ, ನಮ್ ಪ್ರಕಾರ 14 ಸಾಧನ ಆಗಿದೆ, ನಿಮ್ ಪ್ರಕಾರ ನಮ್ಮ ಮೀಟರ್ ಎಷ್ಟು ತಿರುಗಿದೆ? ನಮ್ ಸಾಧನೆ ಮೀಟರ್ ಅಂದ್ರೆ 14 ಇಲ್ಲ ಅಂತಾರೆ. ಅದೇನ್ರಿ 14 14 ಇಲ್ಲ ಅಂದ್ರೆ, ದೇವರಲ್ಲಿ ಎಷ್ಟು ಕಾಲ ಮನಸ್ಸಿಡ್ತೀರೋ ಅದೇ ಸಾಧನ ಅಂತ ಇಲ್ಲಿ ಕೌಂಟ್ ಆಗುತ್ತೆ. ನೀವು ಈ ತಪ್ಪೆಯಲ್ಲಿ ಇಟ್ಟೆ, ಕಲಶ ತೊಳೆದೆ, ಅದು ಬಳದೆ, ಕೊಟ್ಟಿದೆ, ಇವೆಲ್ಲ ಅಲ್ಲ. ಇವೆಲ್ಲ ದೇವರಲ್ಲಿ ಮನಸ್ಸು ಬರಲಿಕ್ಕೆ ಸಾಧನೆಗಳು. ಅವರಂದ್ರು ನಿಮ್ಮಲ್ಲಿ ದೇವರಲ್ಲಿ ಮನಸ್ಸು ಬರಲಿಕ್ಕೆ ಬೇಕಾದ ಸಾಧನೆಗಳೆಲ್ಲ ಮಾಡ್ತಾ ಇದ್ದೀರಾ, ಮನಸ್ಸು ಮಾತ್ರ ದೇವರಲ್ಲಿ ಬರ್ತಾ ಇಲ್ಲ. ಅದೆಷ್ಟಿರುತ್ತೋ ಅದು ಮಾತ್ರ ಮೀಟರ್ ತೋರಿಸ್ತಾ ಇದೆ. ಎಷ್ಟು? ಇಷ್ಟೇ ಅಂದ್ರೆ ಹತ್ಯ ಹೌದೋ ಅಲ್ವೋ? ನೋಡಿ, ಆ ವರಮಹಾಲಕ್ಷ್ಮಿ ಅಂತ ಪೂಜೆ ಮಾಡ್ತೀವಿ, ಆ ಮಾಡೋ ಕಾಲಕ್ಕೆ ಆ ಕಲಶ, ಅದರ ಮೇಲೆ ತೆಂಗಿನಕಾಯಿ, ಅದಕ್ಕಿಟ್ಟ ಮುಖವಾಡ, ಅದಕ್ಕಿಟ್ಟ ಏನು ಸರಗಳು, ಅದು ಇದು ಅಲಂಕಾರ, ಅದು ನೋಡಿ. ಇಷ್ಟು ನಾನು ಕೇಳ್ತೇನೆ ಪ್ರಾಕ್ಟಿಕಲ್ ಆಗಿ. ಅದು ನೋಡಿದಾಗ ಆರತಿ ಮಾಡ್ತಾ ಇದ್ರೆ ಲಕ್ಷ್ಮೀದೇವಿ ಅಂತ ಯಾರನ್ನ ಚಿಂತನೆ ಮಾಡ್ತಾ ಇರೋದು? ಆ ತೆಂಗಿನಕಾಯಿ ಕಲಶವನ್ನೇ. ಎಂದಾದರೂ ಆ ತೆಂಗಿನಕಾಯಿ ಕಲಶ ಇದಲ್ಲದೆ ಒಳಗೆ ಒಬ್ಬ ಕದಲುವ ವ್ಯಕ್ತಿ ಇದ್ದಾರೆ, ಲಕ್ಷ್ಮೀದೇವಿ ಎಂಬ ಎಚ್ಚರ ಬಂತ, ಮ್ಯಾಕ್ಸಿಮಮ್ ಹೊರಟೋಗಿರುತ್ತೆ. ಲಕ್ಷ್ಮಿ ಅಂದ ಕೂಡಲೆ ನಮ್ ಲಕ್ಷ್ಮಿ ಮುಖವಾಡ ನೋಡಿ, ನಿಮ್ ಲಕ್ಷ್ಮಿ ಮುಖವಾಡ. ಆ ಲಕ್ಷ್ಮಿ ಒಳಗೆ ಒಬ್ಬಳೇ ಕೂತಾಳದು ಬೇರೆ ವಿಷಯ, ನಾನು ಯಾರು ಕಾಮೆಂಟ್ ಮಾಡ್ತಾ ಇಲ್ಲ. ಒಳಗೆ ಮನಸ್ಸು, ರಾಯರತ್ರೇ ಹೋಗ್ತೀವಿ, ವೃಂದಾವನದಲ್ಲಿ ಕದಲುವಂತಹ ರಾಯರೊಬ್ಬರು ಇದ್ದಾರೆ ಅಂತ ಎಚ್ಚರ ಎಷ್ಟು ಕಾರಣವಾಗಿ ಬರ್ತಾ ಇದೆ. ಆ ವೃಂದಾವನ ನೋಡಿ ಆ ಚೌಕಟ್ಟಿಗೆ ಅದೇ ರಾಯರು ಅಂತ ನಮಸ್ಕಾರ ಮಾಡಿ ಬರ್ತೀವಿ. ಮೇಲೆ ಪ್ರಾಣದೇವರು ದೇವರು ಅಂತಿದ್ರೆ ಆ ಮೂರ್ತಿಗೆ ದೇವರು ಅಂತ ನಮಸ್ಕಾರ ಮಾಡಿ ಹೋಗ್ತೀವಿ. ಹೌದು, ಮಾಡ್ಲಿಕ್ಕೆ ಹೋದದ್ದೇನೋ ದೇವರಿಗೆ ನಮಸ್ಕಾರ ಮಾಡಿ ಬಂದದ್ದು ಯಾರಿಗೆ? ಪ್ರತಿಭೆಗೆ. ಏನು ಬಂತು ಅಂತ ಕೇಳಿದ್ರೆ ರಹಸ್ಯ ಹೇಳ್ತಾರೆ, ಮನೆಯಿಂದ ಕಾರ್ ಹಾಕೊಂಡು ಬಂದು ಕಷ್ಟಪಟ್ಟು ಬಂದು ಮಾಡಿ ಮಾಡಿದ್ದೇನು, ಪ್ರತಿಮೆಯನ್ನು ನೋಡಿ ಇದು ದೇವರು ಅನ್ನೋದಕ್ಕೆ ದೇವರನ್ನ ಕಲ್ಲು ಅಂತ ಬೈದ ಪಾಪ ಬರುತ್ತೆ. ಇಷ್ಟೇ, ಇನ್ನೇನಿಲ್ಲ. ಪ್ರತಿಮೆ ಒಳಗೆ ದೇವರು ಬೇರೊಬ್ಬನಿದ್ದಾನೆ ಅಂತ ನೋಡಿದರೆ ದೇವರಿಗೆ ನಮಸ್ಕಾರ ಮಾಡಿದ ಪುಣ್ಯ ಬರುತ್ತೆ. ಒಳಗೊಬ್ಬ ದೇವ ಬೇರೆ ಇದ್ದಾನೆ ಎಂಬ ಎಚ್ಚರವೇ ಕಳಕೊಂಡು ಆ ಕಲ್ಲಿಗೇನೆ ದೇವರು ಅಂತ ನಮಸ್ಕಾರ ಮಾಡಿದರೆ ಭೀಕರ ಪಾಪ ಬರುತ್ತೆ. ದೇವರನ್ನ ಕಲ್ಲು ಅಂತ ಬೈದ ಪಾಪ ಬರುತ್ತೆ. ಹಾಗಾದ್ರೆ ಎಲ್ಲಿ ಹಾಗಾದ್ರೆ ದೇವ್ರ ಗುಡಿ ಹೋಗೋದೇ ಬಿಟ್ಬಿಡೋಣ? ತಾತ್ಪರ್ಯ ಅಲ್ಲಲ್ಲ, ಎಲ್ಲಾ ಕಾರ್ಯ ಮಾಡಿ ದೇವರಲ್ಲೇ ಮನಸ್ಸು ಸದಾ ಇಡತಾ ಬರಬೇಕು, ಅದೇ ತಾತ್ಪರ್ಯ ಅಂದ್ರು. ಇದೆಲ್ಲಿಂದ ಬಂತು? ಸಪ್ತಮ ಸ್ಕಂದ ಭಾಗವತ ಚೆನ್ನಾಗಿ ಕೊಡತಾ ಬರ್ತಾ ಇದೆ. ಕೀಟ ಪಿಶಸ್ಕೃತ ವೃದ್ಧ ಕುಡ್ಯೇ ಯಾಂತಂ ಅನುಸ್ಮರನ್ ಸಂಭ್ರಂಭ ಭಯಯೋಗೇನ ವಿಂದತೆ ತತ್ಸ್ವರೂಪತ. ಚಿಟ್ಟೆ ಚಿಕ್ಕ ಹುಳವನ್ನ ತರುತ್ತೆ, ಗೂಡಲ್ಲಿಡುತ್ತೆ, ಗೂಡು ಕಟ್ಟಿ ಒಳಗಿಡುತ್ತೆ, ಅದಕ್ಕೆ ಆಹಾರ ಕೊಡ್ತಾ ಬರುತ್ತೆ. ಇದರ ಬರುವಾಗ ಇದರ ರೆಕ್ಕೆಗಳ ಶಬ್ದ ಬರ್ತಾ ಇರುತ್ತೆ. ಒಳಗಿರೋ ಹುಳಕ್ಕೆ ಬೇರೆ ಲೋಕವೇ ಇಲ್ಲ, ಆ ಗೂಡೆ. ಆದ ಮೇಲೆ ಕಾಂಟ್ಯಾಕ್ಟ್ ಯಾರ ಜೊತೆಗೆ? ಇದರ ಜೊತೆಗೆ ಮಾತ್ರ ಕಾಂಟ್ಯಾಕ್ಟ್ ಇದೆ. ಅದೇನು ಮಾಡುತ್ತೆ ಹುಳ? ಸದಾ ಈ ಚಿಟ್ಟೆಯನ್ನೇ ನೆನೆದು ತರೋ ಕಾಲಕ್ಕೆ ನೆನಪಿರುತ್ತದೆ. ಯಾವ ತಂತು ಅಂತ ತಂದ ಮೇಲೆ ಇಟ್ಟರೆ ಅದನ್ನೇ ನೆನೀತಾ 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 ಅದರಂತೆ, ಅದೇ ಆಗಲ್ಲ, ಅದೇ ತಾನಾಗಲ್ಲ, ಅದರಂತೆ ತಾನಾಗಿ ಇದಕ್ಕೂ ಪಕ್ಷಗಳು ಬಂದು ಆ ಪಕ್ಷಗಳಿಂದ ತಾನು ಗೂಡನ್ನ ಸೀಳಿಕೊಂಡು ಹೊರಗೆ ಹೋಗಿ ಬಿಡುತ್ತೆ. ದಿಸ್ ಈಸ್ ದಿ ಸಿಂಪಲ್ ಪ್ರಾಸೆಸ್ ಅಂತ ಹೇಳಿದ್ರು. ಅದನ್ನೇ ತನಗ ನಮ್ಮ ಜಗನ್ನಾಥ ದಾಸರು ಹೇಳುತ್ತಾರೆ, ಕೀಟ ಪೇಶಸ್ಕಾರಿ ನೆನವಿಲಿ ಕೀಟ ಭಾವವ ತೊರೆದು ತದ್ವತ್ ಖೇಟ ರೂಪವ ನೈದಿ ಆಡುವ ತೆರೆದಿರು ಲೋಕದಳು ಅಂತ ಹೇಳುತ್ತಾರೆ. ಅದನ್ನೇ ದಾಸರ ಹೇಳಿದ್ರು, ಜ್ಞಾನಿಗಳು ಹೇಳುತ್ತಾರೆ. ಶ್ರೀಹರಿಯನ್ನೇ ದೇವರು ನಮ್ಮನ್ನ ಈ ಗೂಡಿನಲ್ಲಿ ಇಟ್ಟಿದ್ದಾನೆ, ಆಹಾರಾದಿಗಳನ್ನು ಕೊಡತಾ ಇದ್ದಾನೆ. ನಾವು ಆ ಹುಳದಂತೆ ದೇವರನ್ನು ಸದಾ ಚಿಂತನೆ ಮಾಡಿದ್ದೇ ಆದರೆ ನಾವು ದೇವರಂತೆ, ದೇವರೇ ಆಗಲ್ಲ, ದೇವರಂತೆ ಸಾರೂಪ್ಯ ರೂಪದಲ್ಲಿ ಭಗವಂತನ ಜೊತೆಗೆ ನಾವು ಈ ಗೂಡನ್ನ ಸೀಳಿಕೊಂಡು ಹೋಗ್ಲಿಕ್ಕೆ ಸಾಧ್ಯ. ಮೈನ್ ಪ್ರಿನ್ಸಿಪಲ್ ಅಲ್ಲಿ ಹೇಳ್ಕೊಟ್ಟಿದ್ದು. ಸಪ್ತಮಸ್ಕಂದ ಭಾಗವತ ಅಂದ್ರೆ ಇಡೀ ಶಾಸ್ತ್ರ ಪ್ರಕ್ರಿಯೆಗಳು ಪ್ರಮೇಯಗಳು ಎಲ್ಲದಕ್ಕೂ ಆಕರ ಇದೆ, ದೊಡ್ಡ ವಿಶೇಷವಾದ ಆಕರ. ಅಂಥ ವಿಶೇಷವನ್ನು ತಿಳಿಸಿಕೊಟ್ರು, ದೇವರಲ್ಲೇ ಮನಸ್ಸು ಇಡತಾ ಬರಬೇಕು. ಗೋಪ್ಯ ಕಾಮಾತ್ ಭಯಾತ್ ಕಂಸ ದ್ವೇಷಾತ್ ಚೈದ್ಯಾದಯೋ ನೃಪಾಹ ಸಂಬಂಧಾತ್ ವೃಷ್ಣಯ. ಗೋಪಿಕಾ ಸ್ತ್ರೀಯರು ಕಾಮದ ನೆಪ ಮಾಡಿ ದೇವರಲ್ಲೇ ಮನಸ್ಸಿಟ್ರು, ದ್ವೇಷದಿಂದ ಚೈದ್ಯಾದಿಗಳು, ಭಯದಿಂದ ಕಂಸ, ಇನ್ನ ಭಕ್ತಿಯ ವಯಂ ಸಂಬದ್ಧಾತ್ ವೃಷ್ಣಯ. ಈ ಯಾದವರೆಲ್ಲ ಕೃಷ್ಣ ನಮಗೆ ಚಿಕ್ಕಪ್ಪ ಆಗ್ಬೇಕು ದೊಡ್ಡಪ್ಪ ಆಗ್ಬೇಕು ಅಂತ ಬಂಧುತ್ವದ ನೆಪದಿಂದ ಮನಸ್ಸು, ಒಟ್ಟಾರೆ ಎಲ್ಲರೂ ಮನಸ್ಸನ್ನು ದೇವರಲ್ಲೇ ಇಟ್ಟು ದೇವರ ಸನ್ನಿಧಾನ ಸೇರಿದರು ಅಂತ ಹೇಳ್ತಾ ಬಂದರು. ಅದರಲ್ಲಿ ಈ ಹಿರಣ್ಯ ಯಾರು? ಇವಾಗ ಸತ್ತವ ಶಿಶುಪಾಲ. ಇವರು ಯಾರು? ಇವರು ಅಂದ್ರೆ ಜಯ ವಿಜಯರಯ್ಯ ವಿಷ್ಣು ಪಾರ್ಷದರು. ಪಾರ್ಷದರು ಅಲ್ಲ, ಪಾರ್ಷದ ಪ್ರವರವು ಅಂತಾರೆ. ವಿಷ್ಣು ಪಾರ್ಷದರಲ್ಲಿ ಶ್ರೇಷ್ಠರಿವರು. ಅಂಥವರಿಬ್ಬರು ಕೂಡ ವಿಪ್ರಶಾಪಾತ್ ಪದಚ್ಯುತವು, ವಿಪ್ರರ ಶಾಪದಿಂದಾಗಿ ಪದವಿಯಿಂದ ಕೆಳಗೆ ಬಿದ್ದರಯ್ಯ ಅಂದ್ರು. ಅದೇನದು ಪ್ರಶ್ನೆ ಬರ್ತಾ ಇದೆ. ಇವನ ಪುರಕ್ಕೆ ಹೋದವರು ಒಮ್ಮಿಗನ್ನ ತಿರುಗಿ ಬರರು ಅಂತ ಹೇಳುತ್ತಾರಲ್ಲ, ದೇಹೇಂದ್ರಿಯ ಸುಹೀನಾಂ ವೈಕುಂಠ ಪುರವಾಸಿನಾಂ ದೇಹ ಸಂಬಂಧ ಸಂಬಂಧಂ ಎತದಾಖ್ಯಾತು ಅರ್ಹಸಿ. ಒಳ್ಳೆ ಪ್ರಶ್ನೆ. ಇಲ್ಲಿಂದ ಹೋದ ಮೇಲೆ ವೈಕುಂಠದಲ್ಲಿ ನಾವಿರಬೇಕಾದ್ರೆ ಮುಕ್ತರಾಗಬೇಕಾದರೆ ವಿರಜಾ ನದಿ ಸ್ನಾನದಿಂದ ದೇಹ ಸಂಬಂಧ ಅಂದರೆ ಲಿಂಗ ದೇಹವನ್ನೇ ಕಳಕೊಂಡು ಹೋಗ್ಬಿಡ್ತೇವೆ. ನಮಗಿಷ್ಟು ದೇಹಗಳು ಬರಲಿಕ್ಕೆ ಕಾರಣ ಯಾವುದು? ಲಿಂಗ ದೇಹ. ದೇಹ ಸಂಬಂಧ ಸಂಬಂಧಂ, ದೇಹದ ಸಂಬಂಧ ಲಿಂಗ ದೇಹದ ಅಂಟು, ಅದರಿಂದ ಬಂದ ಸಂಬಂಧ ಈ ದೇಹಗಳೆಲ್ಲ. ಅಲ್ಲಿ ಹೇಳುತ್ತಾರೆ ಲಿಂಗ ದೇಹವೇ ಇರಲ್ಲ ಅವರಿಗೆ ದೇಹಗಳು ಬರಲಿಕ್ಕೆ ಯಾವುದು ಕಾರಣ? ಶಾಪ ಕೊಟ್ರೆ ಅವರು ಇಲ್ಲಿ ದೇಹ ಪಡೆದರು ಅಂತ ಹೇಳ್ತಾರಲ್ಲ ದೈತ್ಯರಾಗಿ, ಹೇಗಾಗುತ್ತೆ ಅಂದಾಗ ಅವಾಗ ಉತ್ತರ ಕೊಡ್ತಾರೆ, ಇಲ್ಲ ಮೋಕ್ಷದಲ್ಲಿ ಅಂದ್ರೆ ವೈಕುಂಠದಲ್ಲಿ ಎರಡು ಸ್ಥಾನ, ಮುಕ್ತ ಸ್ಥಾನ ಅಮುಕ್ತ ಸ್ಥಾನ ಅಂತ ಎರಡಿದೆ. ಅದರಲ್ಲಿ ಮುಕ್ತ ಸ್ಥಾನದಲ್ಲಿ ಮುಕ್ತರಾದವರಿರುತ್ತಾರೆ, ಅವರಿಗೆ ಪುನಃ ಜನ್ಮವೇ ಇಲ್ಲ. ಅಮುಕ್ತ ಸ್ಥಾನದಲ್ಲಿದ್ದವರಿಗೆ ಇನ್ನ ಲಿಂಗ ದೇಹ ಹೋಗಿರಲ್ಲ, ಅವರಿಗೆ ಪುನಃ ಪ್ರಾರಬ್ಧ ಕರ್ಮಾನುಸಾರ ದೇಹ ಬರುವುದುಂಟು, ಅವರೇ ಬಂದಿದ್ದಾರೆ ಅಂತ ಹೇಳಿದ್ರು. ಯಾರು ಶಾಪ ಕೊಟ್ಟರು ಅಂದ್ರೆ ಸನಕಸನಂದನಾದಿಗಳು ಶಾಪ ಕೊಟ್ಟರು. ಸನಕಸನಂದನಾದಿಗಳು ಅಲ್ಲಿ ಬಂದರಂತೆ. ಅಲ್ಲಿ ಹೇಳುತ್ತಾರೆ ಸನಕಸನಂದನಾದಿಗಳ ಪರಿಚಯವನ್ನು ಮಾಡಿಕೊಡುತ್ತಾರೆ. ಸನಕಸನಂದನಾದಯ ಅವರು ಹೇಗಿದ್ರು, ಪಂಚಷಡ್ಡಾಯನಾರ್ಭಾಭಾಹ, ಐದಾರು ವರ್ಷದ ಹುಡುಗರ ಶರೀರದಂತೆ ಅವರ ಶರೀರ ಇದೆ. ವಯಸ್ಸು ತುಂಬಾ ಇದೆ, ಶರೀರ ಮಾತ್ರ ಎವರ್ ಗ್ರೀನ್. ಯಾವಾಗ ಚಿಕ್ಕ ಹುಡುಗರಂತಾನೆ ಚಂಗ ಒಳ್ಳೆ ಯಂಗ್ ಆಗಿದ್ದಾರೆ, ಚೆನ್ನಾಗಿದ್ದಾರೆ. ಎಷ್ಟು ವಯಸ್ಸು ಅವರಿಗೆ? ಪೂರ್ವೇಶಾಮಪಿ ಪೂರ್ವಜಾಹ, ಮೊದಲು ಹುಟ್ಟಿದವರಿಗಿಂತ ಮೊದಲು ಹುಟ್ಟಿದವರು ಸನಕಸನಂದನಾದಿಗಳು. ದೇವತೆಗಳಿಗಿಂತ ಮೊದಲು ಹುಟ್ಟಿದವರು. ದೇವತೆಗಳಿಗಿಂತ ಮೊದಲು ಹುಟ್ಟಿದವರು ಯಾರು ಗೊತ್ತಿಲ್ಲಲ್ಲ, ಯಾರೋ ಒಬ್ಬ. ಒಳ್ಳೆ ಸಭೆ ನಡೀತಾ ಇದೆ, ಈ ಕಾರ್ಯಕ್ರಮ ನಿರ್ವಹಣೆ ಮಾಡ್ಲಿಕ್ಕೆ ಇರ್ತಾರ ಆಂಕರಿಂಗ್, ಸಭಾ ನಿರ್ವಾಹಕ ಅಂತಿಟ್ರು. ಒಬ್ಬರ ಸನ್ಮಾನ, ಈ ನಿರ್ವಾಹಕನಿಗೆ ಅವನಂದ್ರೆ ಆಗಲ್ಲ, ಯಾರು ಆ ಸೀಟಲ್ಲಿ ಕೂತವನಂದ್ರೆ ಆಗಲ್ಲ, ಅವನು ಸನ್ಮಾನ ಆಗ್ಬೇಕು. ಅವನು ನೋಡಿದ ಸಂಸ್ಕೃತ ಬರುತ್ತೆ ಅವನಿಗೆ, ಕೂತವನಿಗೆ ಬರಲ್ಲ. ಆ ಕೂತವನಿಗೆ ಸಂಸ್ಕೃತ ಬರಲ್ಲ, ಇವನಿಗೆ ಬರುತ್ತೆ. ಎದುರಿಗೆ ಕೂತವರಿಗೆಲ್ಲ ಸಂಸ್ಕೃತ ಬರುತ್ತೆ. ಸಂಸ್ಕೃತ ಸಭೆ ಅದು ಮಾಡಿ ಮಾತಾಡ್ಲಿಕ್ಕೆ ಶುರು ಮಾಡಿದ. ಮಹಾನುಭಾವರಿವರು ಒಳಗೆ ಹೊಟ್ಟೆ ಉರಿತಾ ಇದೆ ಅವನಿಗೆ ಸನ್ಮಾನ ಆಗ್ತಾ ಇದೆ. ಮಹಾನುಭಾವರಿವರು ತುಂಬಾ ದೊಡ್ಡವರು, ಪೂರ್ವ ದೇವತೆಗಳು, ಪೂರ್ವ ದೇವತೆಗಳು ಬಂದಿದ್ದಾರೆ, ಇವರ ದರ್ಶನವೇ ಅಪರೂಪ ಅಂತ ಎಲ್ಲ ಹೇಳಿದ. ಕೂತವರು ಹೇಳಿ ನಗ್ತಾ ಇದ್ದಾರೆ, ಈ ಮೇಲೆ ಕೂತವನಿಗೆ ಅರ್ಥವೇ ಆಗ್ತಾ ಇಲ್ಲ, ಯಾಕೆ ನಗ್ತಾ ಇದ್ದಾರೆ ಅಂತ. ಸಭೆ ಮುಗೀತು, ಮುಗಿದ ಮೇಲೆ ಯಾರು ಪಂಡಿತರಿದ್ರೆ ಅವರು ಕೇಳಿದ, ಸಭೆ ಮಾಡಿ ಸನ್ಮಾನ ಮಾಡಿ ನನಗೆ ಪೂರ್ವ ದೇವತಾ ಅಂತ ಕೊಟ್ಟಿದ್ದಾರೆ ಬಿರುದು. ಪೂರ್ವ ದೇವತಾ ಅಂದ್ರೆ ಹೆಸರೇನು ಅರ್ಥ? ದೈತ್ಯ ಅಂತ. ದೇವತೆಗಳಿಗಿಂತ ಮೊದಲು ಹುಟ್ಟಿದವರು ಯಾರಯ್ಯ ಅಂದ್ರೆ ದೈತ್ಯರು ಅಂತ. ದೈತ್ಯರಿಗೆ ಹೆಸರು ಪೂರ್ವ ದೇವತೆಗಳು ಅಂತ. ಅವರೆಲ್ಲರಿಗಿಂತ ಮೊದಲು ಹುಟ್ಟಿ ಬಂದವರೇ ಯಾರು? ಸನಕಸನಂದನಾದಿಗಳು. ಅವರು ವೈಕುಂಠಕ್ಕೆ ಬಂದರಂತೆ. ಪಂಚಷಡ್ಡಾಯನಾರ್ಭಾವಾಹ ದಿಗ್ವಾಸ ಸಹ ಶಿಶೋನ್ಮತ್ವ, ದಿಗಂಬರರಾಗಿದ್ದಾರೆ. ಅವರನ್ನು ನೋಡಿದ ಕೂಡಲೇ ಯಾರು ಜಯ ವಿಜಯರು ಇಬ್ಬರು ಕೂಡ ಇಬ್ಬರು ಹುಡುಗರು ಅಂತ ತಿಳಿದು ಅವರನ್ನು ಅಡ್ಡಿ ಮಾಡಿದರು. ಅಶಬನ್ ಕುಪಿತಾಹ, ಅವರು ಸಿಟ್ಟು ಬಂದು ಶಾಪ ಕೊಟ್ರಂತೆ. ಇಲ್ಲ, ಭಗವಂತನ ರಜಸ್ತಮೋ ಗುಣಗಳು ಇಲ್ಲದೇ ಇರುವಂತಹ ಭಗವಂತನ ಪಾದ ಮೂಲದಲ್ಲಿ ನಿಮ್ಮಂಥವ್ರು ಇರಬಾರದು ಅಂತ ಶಾಪ ಕೊಟ್ಟರು, ಅವರೇ ಬಂದರು. ಕತೆ ಗೊತ್ತಲ್ವಾ? ಅವಾಗ ಪ್ರಶ್ನೆಯೇ ಬರಲಿಲ್ಲ. ನಾವು ಹಾಕಲ್ಲ, ಪ್ರಶ್ನೆ ಇಬ್ಬರಿಗೆ ಬರಲ್ಲ. ಏನಾದರೂ ಕೇಳಿದ್ರೆ ಪ್ರಶ್ನೆ ಯಾರಿಗೆ ಬರುತ್ತೆ? ಯಾರಿಗೆ ಬರಲ್ಲ ಅಂತ ಕೇಳಿದ್ರೆ ಏನೂ ಗೊತ್ತಿಲ್ಲ ಹಂಗಿದ್ದವ್ರಿಗೆ ಬರೋದೇ ಇಲ್ಲ, ಎಲ್ಲ ಗೊತ್ತಿದ್ದವ್ರಿಗೂ ಬರಲ್ಲ. ಎಲ್ಲ ಗೊತ್ತಿದ್ದವರಿಗೆ ಬರಲ್ಲ, ಏನೂ ಗೊತ್ತಿಲ್ಲ ಹಂಗಿದ್ದವ್ರಿಗೂ ಬರಲ್ಲ. ಮಧ್ಯದಲ್ಲಿದ್ದವ್ರು ಮಾತ್ರ ಸಂಶಯಗಳು ಬರ್ತಾ ಇರುತ್ತೆ, ಅಲ್ಲಿ ಸಂಶಯ ಬರ್ತಾ ಇದೆ. ಜಯ ವಿಜಯರು ಅಂದ್ರೆ ಎಲ್ಲಿದ್ದಾರೆ? ಭಗವಂತನ ಸನ್ನಿಧಾನದಲ್ಲಿದ್ದಾರೆ. ಏನು? ವೈಕುಂಠದಲ್ಲಿ, ಅಮುಕ್ತ ಸ್ಥಾನದಲ್ಲಿದ್ದಾರೆ. ನಮ್ಮಂತವರಾಗಿರ್ತಾರ? ಅಲ್ಲ. ಅಪರೋಕ್ಷ ಜ್ಞಾನಿಗಳಾಗಿರ್ಬೇಕಾ? ಅಪರೋಕ್ಷ ಜ್ಞಾನಿಗಳ ಲಕ್ಷಣ ಎದುರಿಗೆ ಯಾರು ಬರುತ್ತಾರೋ ಗೊತ್ತಿರಬೇಕಾ? ಗೊತ್ತಾಗ್ಬೇಕಾ? ಮಿನಿಮಮ್ ಅಷ್ಟೇ ಅಲ್ಲ, ನಾವಿದ್ದೇವೆ. ನಮ್ಮ ಮನೆಯಲ್ಲಿ ಯಾರು ಹಿರಿಯರಿದ್ದಾರೋ ಗೊತ್ತಾಗಲ್ಲ ನಮಗೆ. ನಾವು ಹುಟ್ಟಿದ ಕಾಲಕ್ಕಿಂತ ಅವ್ರ ಮುಖವೇ ನೋಡಲ್ವಾ? 50 ವರ್ಷ ಆದ್ಮೇಲೆ ಒಂದ್ಸಲ ಮುಖ ನೋಡ್ತೀವ, ಯಾರಿವರು ಅಂತ ನೋಡಲ್ಲ. ಮತ್ತೆ ದೇವತೆಗಳಿಗಿಂತ, ದೈತ್ಯರಿಗಿಂತ, ಎಲ್ಲರಿಗಿಂತ ಮೊದಲು ಹುಟ್ಟಿದ ಸನಕಸನಂದನಾದಿಗಳು, ಅವರೇನು ಚಾರು ಚೂರು ಮನುಷ್ಯರ? ಅಂಥ ಮಹಾನುಭಾವರು, ಜ್ಞಾನಿಗಳು, ದೇವತೆಗಳೇ ನಮಸ್ಕಾರ ಮಾಡ್ತಾರೆ ಅವರಿಗೆ. ಅಂಥವರನ್ನ ಜಯ ವಿಜಯರು ಜೀವನದಲ್ಲಿ ಎಂದು ನೋಡಿಲ್ವಾ? ಅವರಾದರೂ ಫಸ್ಟ್ ಟೈಮ್ ಬಂದ್ರ ವೈಕುಂಠಕ್ಕೆ? ಇಲ್ಲ. ಅದು ಕೂಡ ಪ್ರಧಾನ ದ್ವಾರ ಯಾವುದು? ಇವರು ಇರೋ ದ್ವಾರ. ಹಾಗಾದ್ರೆ ಏನ್ ಹೇಳಬೇಕು? ಜಯ ವಿಜಯರು ಅಪರೋಕ್ಷ ಜ್ಞಾನಿಗಳೇ ಅಂತ ಹೇಳಬೇಕು. ಎಲ್ಲರಿಗಿಂತ ಮೊದಲು ಹುಟ್ಟಿದ್ದ ಸನಕನಂದನಾದಿಗಳ ಪರಿಚಯ ಇದೆ ಅಂತ ಹೇಳಬೇಕು. ಇದ್ರೆ ಇವರು ವೈಕುಂಠಕ್ಕೆ ತುಂಬಾ ಸಲ ಬಂದ್ರು ಅಂತ ಒಪ್ಪಲೇಬೇಕು. ಆ ಒಪ್ಪಿದ ಕಾಲಕ್ಕೆ ಇವರೇ ತಲೆಬಾಗಿ ನಮಸ್ಕಾರ ಮಾಡಿ ಬಿಟ್ಟವರು ಅಂತ ಒಪ್ಪಲೇಬೇಕು. ಅಂತಹದ್ದು ಇವತ್ತಿದ್ದಕ್ಕಿದ್ದಂತೆ ಅವ್ರನ್ನ ಹುಡುಗರು ಅಂತ ಯಾಕೆ ತಡೆದ್ರು? ಪಕ್ಕ ಮನೆಯವರು ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ, ನೀವಂದ್ರೆ ಬಹಳ ಇಷ್ಟ, ದಿನಾಗ ಮಾತಾಡಿಸ್ತಾರೆ. ಇವತ್ತು ಹೋದ ಕೂಡಲೇ ಏನ್ರಿ ಚೆನ್ನಾಗಿದ್ದೀರಾ ಅಂತ ಹೇಳಿದ್ರೆ ಯಾರ್ರಿ ನೀವು ಅಂತ ಕೇಳಿದ್ರು. ನಿಮ್ಗೆ ಶಾಕ್ ಆಗಲ್ವಾ? ಏನ್ರಿ ಹೀಗೆ ಅಂದ್ರೆ ಆ ಪಕ್ಕದಲ್ಲಿದ್ದವ್ರು ಹೇಳಿದ್ರು, ನೀನು ರಾತ್ರಿಯಿಂದ ಹೀಗೆ ಮಾಡ್ತಾ ಇದ್ದಾರೆ ಮನೆಯಲ್ಲಿ, ಯಾರು ಕೇಳಿದ್ರು ಯಾರು ನೀನು ಯಾರು ನೀನು ಅಂತ ಕೇಳ್ತಾ ಇದ್ದಾರೆ. ಯಾಕೆ ಏನಾಯ್ತು? ದೇವ ಬಡದಿದೆ. ಅದು ಬಡದ ಕಾಲಕ್ಕಿಂತ ಎಲ್ಲರನ್ನ ಯಾರು ನೀನು ಅಂತ ಕೇಳ್ತಾ ಇದ್ದಾರೆ. ಅದಾಯ್ತು, ಅಸುರ ಆವೇಶ ಬಂತು. ಅವರಿಗೆ ಸಹಜವಾಗಿ ಸನಕಸನಂದನಾದಿಗಳು ಗೊತ್ತಿದ್ರು, ಅಸುರ ಆವೇಶ ಬಂದದ್ದರಿಂದ ಅಸುರ ಆವೇಶದಿಂದಾಗಿ ಅವಾಗ ಮತ್ತೆ ಕ್ವಶನ್ ಬರುತ್ತೆ, ಆವೇಶ ಬಂದಂತ ಅಸುರರಿಗೂ ಗೊತ್ತಿಲ್ಲವೇನು ಸನಕಸನಂದನಾದಿಗಳು ಯಾರು ಅಂದ್ರೆ ಗೊತ್ತಿತ್ತು. ಅವರ ಕೆಲಸ ಯಾವುದು? ಇವರಿಗೆ ಗೊತ್ತಾಗದಂತೆ ಮಾಡಬೇಕೆಂಬುದೇ ಅವರ ಕೆಲಸ. ಅದವರು ಒಳಗೆ ಕುತ್ಕೊಂಡು ಮಾಡ್ತಾ ಇದ್ದಾರೆ. ಅವಾಗ ಇವರು ಶಾಪ ಕೊಟ್ರು. ಯಾರು? ಸನಕಸನಂದನಾದಿಗಳು. ಅಲ್ಲೂ ಮತ್ತೆ ಪ್ರಶ್ನೆ ಬರುತ್ತಲ್ಲ, ನೀವೇ ಇರ್ತೀರ, ಮಕ್ಕಳಿಗೆ ಸ್ವಲ್ಪ ತಲೆ ಸರಿಗಿಲ್ಲ, ಅವರೇನೋ ಮಾಡಿದಿರಪ್ಪ, ಸಿಟ್ಟಾಗಿ ಅವ್ರನ್ನ ಕೋಲ್ ತಗೊಂಡು ಹೊಡೆದು ಎಲ್ಲ ಮಾಡ್ತೀರಾ? ಅಯ್ಯೋ ನಮ್ಮ ಹುಡುಗರು ತಲೆ ಸರಿಗಿಲ್ಲ ಅಂತ ಸುಮ್ಮನೆ ಇರ್ತೀರಲ್ವಾ? ಮತ್ತೆ ಸನಕಸನಂದನಾದಿಗಳು ಜಗದ್ಗುರುಗಳವರು, ಅಂಥವರು ಇವರಲ್ಲಿ ಅಸುರಾವೇಶ ಬಂದಿದೆ ಅಂತ ಗೊತ್ತಿದ್ದು, ಅದಕ್ಕಾಗಿ ಹೀಗೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಿದ್ರು ಕೂಡ ಶಾಪ ಯಾಕೆ ಕೊಟ್ರು? ಕುಪಿತಾಹ, ಕೋಪ ಬಂದು ಶಾಪ ಕೊಟ್ರು ಅಂತ ಹೇಳ್ತಾರಲ್ಲ. ಮತ್ತೆ ಗುರುಗಳು ಅಂತ ಯಾರನ್ನ ನಂಬಬೇಕು? ನಾವು ಶಿಷ್ಯರ ಲಕ್ಷಣ ದಡ್ಡರಾಗಿರೋದೇ ಶಿಷ್ಯರ ಲಕ್ಷಣ, ಮೇಲ್ಮಟ್ಟದಲ್ಲಿರೋದೇ ಗುರುಗಳ ಲಕ್ಷಣ. ಅಂತಹದ್ದು ಇವರು ದೈತ್ಯಾವೇಶದಿಂದ ಅಸುರಾವೇಶದಿಂದ ಹೀಗೆ ಮಾಡಿದಾಗ ಕ್ಷಮ ಮಾಡಿ ಹೋಗ್ಬೇಕಾ, ಸಿಟ್ಟು ಕೊಡಬೇಕಾ? ಮತ್ತೆ ಸಿಟ್ಟನ್ನು ಗೆದ್ದವರು ಅಂತವ್ರಿಗೆ ಪಟ್ಟಿ ಯಾಕೆ? ಅಲ್ಲಿ ಇಷ್ಟೆಲ್ಲ ಪ್ರಶ್ನೆಗಳು ಕೇಳಿದ ಪುರಾಣ ಮುಂದೆ ಹೋಗಲ್ಲ ಆಚಾರ, ಕೇಳಲ್ಲ. ಪ್ರಧಾನ ಪ್ರಶ್ನೆಗಳೇ ಬೇಕಲ್ಲಿ, ಇಲ್ಲದಕ್ಕೆ ಸುಮ್ಮನೆ ಆ ತಿಂದ ಬಂದ ಹೋದ ಪುರಾಣಕ್ಕೆ ಯಾಕೆ ಕೊಡ್ಬೇಕು? ನಾವು ನಾಲೆಡ್ಜ್ ಇಂಪ್ರೂವ್ ಆಗ್ಬೇಕಲ್ಲ. ಅದಕ್ಕೆ ಹೇಳ್ತಾರೆ, ಅವರು ನೋಡಿದರಂತೆ ನೋಟ ಹೇಗಿರಬೇಕು ಅನ್ನೋದು ಪರಿಚಯ ಮಾಡಿಕೊಡ್ತಾರೆ. ನಾವು ಯಾರಾದರೂ ಒಂದು ವ್ಯಕ್ತಿ ಅವರ ಪ್ರವರ್ತನೆ ಬಂದ್ರೆ ವ್ಯಕ್ತಿ ಪರ್ಯಂತ ಹೋಗಿ ಅಲ್ಲೇ ನಿಂತು ಬಿಡುತ್ತೇವೆ, ಇವರು ಹೇಗೆ ಮಾಡಿದ್ರು ಇವರು ಹೇಗೆ ಮಾಡಿದ್ರು ಅಂತ. ಜ್ಞಾನಿಗಳು ಹಾಗಲ್ಲ, ಒಳಗಿರೋ ದೇವರ ಪರ್ಯಂತ ಹೋಗ್ತಾರೆ. ಭಗವಂತ ಇವರಿಂದ ಹೀಗೆ ಮಾಡಿಸಿದ, ಅವರಿಂದ ಹಾಗೆ ಮಾಡಿಸಿದ, ಒಬ್ಬನೇ ಇವರಿಂದ ಹೀಗೆ ಮಾಡಿಸ್ಲಿಕ್ಕೆ ಕಾರಣ ಏನು, ಅವರಿಂದ ಹಾಗೆ ಮಾಡಿಸ್ಲಿಕ್ಕೆ ಕಾರಣವೇನು ಅಂತ ಅಷ್ಟು ಅನಾಲಿಸಿಸ್ ಅವರಿಗೆ ಆನ್ ದಿ ಸ್ಪಾಟ್ ನಡೆದು ಹೋಗ್ತಾ ಇರುತ್ತೆ. ಅವ್ರು ನೋಡಿದ್ರು ಪ್ರತಿ ಸಲ ಬಂದಾಗ ತಲೆಬಾಗಿ ನಮಸ್ಕಾರ ಮಾಡುವಂತಹ ಇವರು ಈ ತರ ಪ್ರವೃತ್ತಿ ಮಾಡ್ಲಿಕ್ಕೆ ಕಾರಣ ಏನು ಅಂದ್ರೆ ಅಸುರಾವೇಶ ಕಾಣಿಸ್ತಾ ಇದೆ. ಇದರ ಹೀಗೆ ಜ್ಞಾನಿಗಳು ಅಸುರಾವೇಶ ಸುಮ್ಸುಮ್ನೆ ಬರಲ್ಲ, ನಮ್ಮಲ್ಲಿ ಏನೋ ದೋಷ ಇದ್ರೆ ಬರುತ್ತೆ, ಇಲ್ಲದಿರಲಿಲ್ಲ. ಆ ದೋಷ ನೋಡಿದ್ರು ಪ್ರಾರಬ್ಧ ಕರ್ಮ ಕೂತಿದೆ ಎಂಬುದು ಗೊತ್ತಾಯಿತು. ಓಹೋ, ಪ್ರಾರಬ್ಧ ಕರ್ಮ ಕೂತಿದ್ರೆ ಅಸುರಾವೇಶ ಬರ್ತಾನೆ ಇರುತ್ತೆ. ಆದ ಕಾರಣ ಈ ಪ್ರಾರಬ್ಧ ಕರ್ಮ ತೆಗಿಬೇಕಾದ್ರೆ ಏನ್ ಮೆಡಿಸಿನ್ ಕೊಡಬೇಕು? ಡಾಕ್ಟರ್ಸ್ ಅವರು, ದೇವತೆಗಳಿಗೆ ಎಲ್ಲರಿಗೂ ಡಾಕ್ಟರ್ಸ್ ಅವರು, ಬೆಸ್ಟ್ ದಿ ಬೆಸ್ಟ್ ಡಾಕ್ಟರ್ಸ್ ಅಂದ್ರೆ ಈ ಪ್ರಾರಬ್ಧ ಕರ್ಮವನ್ನು ಸವಿಸುವಂತಹ ಡಾಕ್ಟರ್ಸ್ ಅವರು. ಅವರು ನೋಡ್ತಾ ಇದ್ದಾರೆ ಈ ಪ್ರಾರಬ್ಧ ಕರ್ಮ ತೀವ್ರವಾಗಿ ಹೊರಟು ಹೋಗಬೇಕಾ? ಒಂದೇ ಒಂದು ಮೆಡಿಸಿನ್, ಯಾವುದು? ಶ್ರೀಹರಿಯನ್ನ ತೀವ್ರವಾಗಿ ನೆನೆಯಬೇಕು. ಇಲ್ಲ, ತೀವ್ರವಾಗಿ ನೆನೆಯೋದು ಅಂದ್ರೆ ಏನು? ಉದ್ಯೋಗ ಬರಲಿಲ್ಲ, ಯಾವ ಉದ್ಯೋಗ ಬರ್ತಾ ಇಲ್ಲ, ರಾಯರ ಸೇವಾ ಮಾಡು ಅಂತ ಹೇಳಿದ್ರು. ಪಕ್ಕ ಮನೆಯವರು ನಮ್ಗೆ ರಾಯರ ಸೇವಾ ಮಾಡಿದಾಗ ಉದ್ಯೋಗ ಬಂತು ಅಂತ ಹೇಳಿದ್ರು. ಇವ್ರಿಗಂತೂ ಬರಲಿಲ್ಲ ಹುಡುಗನಿಗೆ. ಏನ್ ಮಾಡ್ತಾನೆ? ರಾಯರ ಸೇವಾ ಮಾಡ್ತಾನೆ. ಎಷ್ಟು ಸೀರಿಯಸ್ ಆಗಿ ಮಾಡ್ತಾನ್ರಿ? ತುಂಬಾ ಸೀರಿಯಸ್ ಆಗಿ ಮಾಡ್ತಾರೆ. ರಾಯರಿಗೆ ತುಳಸಿ ಕೊಡೋದು, ಹೂ ಕೊಡೋದು, ತಿರುಗಾಡು ಮುಚ್ಚಿಬಿಟ್ಟಿದ್ರೆ ಕಾಂಪೌಂಡಿಗೆ ರೌಂಡ್ ಆಗ್ತಾ ಇರ್ತಾರೆ ಅಲ್ವಾ? ಮಠ ಮುಚ್ಚಿದ್ದಾರೆ. ಇವರಿಗೇನೋ ರಾತ್ರಿ 9 ಗಂಟೆ ಆದ್ಮೇಲೆ ಬಂದ್ರಪ್ಪ ಆಫೀಸಿಂದ, ಏನಪ್ಪ ಮನೇಲಿ ಕೊಡೋ ಬೇಡ, ಏ ಸೇವಾ ಮಾಡ್ತಾ ಇದ್ದೀವಿ, ಏನ್ ಮಾಡ್ತೀಯ, ಕಾಂಪೌಂಡ್ಗೆ ಹಾಕೊಂಡು ಬರ್ತೀನಿ ಅಂತ ಹೋಗ್ತಾರೆ. ಆಯ್ತಪ್ಪ, ರಾಯರ್ ಕಾಣಿಸಿದ್ರು, ಮಂತ್ರ ಹಾಕಿದ್ ಕೊಟ್ರು, ಸಿಕ್ತು ಒಳ್ಳೆ ಜಾಬ್, ಇನ್ಫೋಸಿಸ್ ಎಲ್ಲ ಸಿಕ್ತಪ್ಪ. ಸಿಕ್ಕ ಮೇಲೂ ಹೀಗೆ ಮಾಡ್ತಾರ? ಅಪ್ಪ ನಾಣೆ, ಇಲ್ಲ ಬ್ಯುಸಿ ಆಗ್ಬಿಟ್ಟೆ, ಯಾವ ವರ್ಷಕ್ಕೊಮ್ಮೆ ಆರಾಧನೆ ಹೋಗಿ ರಾಯರೇ ಚೆನ್ನಾಗಿದ್ದೀರಾ ಅಂತ. ಅಂದ್ರೆ ಸಿವಿಯಾರಿಟಿ ಬರಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ, ನೆನಪು ಯಾವಾಗ ದೇವರದು ಸಿವಿಯರ್ ಆಗಿ ಬರುತ್ತೆ? ಹಾ, ಅರ್ಥ ಆಯ್ತಲ್ಲ. ಅದಕ್ಕೆ ಕಷ್ಟ ಕೊಟ್ರು ಅವರಿಗೆ. ಏನ್ ಕಷ್ಟ ಕೊಟ್ರು? ದೈತ್ಯರ ಜೊತೆಗೆ ಒಂದೇ ಶರೀರದಲ್ಲಿ ಇರಿ ಅಂತ. ನೋಡಿ, ಒಬ್ಬ ವ್ಯಕ್ತಿಯನ್ನ ಸಂತೋಷದಿಂದ ನೆನೀಬೇಕಾದ್ರೆ ಎಷ್ಟು ಕಾಲ ನೆನೆತೀರಾ? ಹೊಗಳೋದು ಅಷ್ಟೇ ಅಲ್ವಾ ಸಾಕನ್ಸುತ್ತೆ? 1 hour 2 hours ಅದೇ. ಅವರು ಏನಾದ್ರೂ ನಿಮ್ಗೆ 10 lakh ಟೋಪಿ ಹಾಕ್ಬಿಟ್ಟಿದ್ರೆ, ಬೆಳಗ್ಗಿಂದ ರಾತ್ರಿವರೆಗೂ ಹಲ್ಲು ಕಡಿದು ಕಡಿದು ಅಂದ್ರೆ, ದ್ವೇಷದಿಂದ ಒಬ್ಬ ವ್ಯಕ್ತಿಯನ್ನ ನೆನೆದಷ್ಟು ಪ್ರೀತಿಯಿಂದ ನೆನೆಯಲಿಕ್ಕೆ ಸಾಧ್ಯವಿಲ್ಲ. ಇದು ನಾನಲ್ಲ, ನಾರದರು ನಿಶ್ಚಿತಾಮತಿ ಅಂತ ಡಿಕ್ಲೇರ್ ಮಾಡಿಬಿಡ್ತಾ ಇದ್ದಾರೆ. ಅದಕ್ಕೆ ನೋಡಿದ್ರಂತೆ, ಇವರು ದೇವರ ಸ್ಮರಣೆ ಮಾಡಬೇಕು, ದೇವರಿಗೆ ವಿಶೇಷವಾಗಿ ಪ್ರೀತಿಯಿಂದ ನೆನೆಯಬೇಕಾದ್ರೆ ಅಷ್ಟು ತೀವ್ರ ನೆನಪು ಬರಲ್ಲ, ತುಂಬಾ ಜನ್ಮಗಳು ಕಳಿಬೇಕಾಗುತ್ತೆ. ಬೇಗ ಇವರು ದೇವರತ್ತೆ ಬರಬೇಕಾದ್ರೆ 3 ಜನ್ಮದಲ್ಲಿ ವಿಚಿತ್ರವಾದ ದ್ವೇಷ, ಆ ದ್ವೇಷದ ನೆಪದಿಂದ ದೇವರಲ್ಲಿ ಮನಸ್ಸು ಹೇಗಿಟ್ರು ಅಂದ್ರೆ 24 hours ದೇವರನ್ನೇ ನೆನೀತಾ ಬಂದರು. ಆ ಮೈನ್ ಪರ್ಪಸ್ ಆಗಿ ಶಾಪ ಕೊಡ್ತಾ ಇದ್ದಾರೆ. ಮತ್ತೆ ಸನಕಸನಂದನಾದಿಗಳು ಶಾಪ ಕೊಟ್ಟಿದ್ದು ಒಳ್ಳೇದಕ್ಕೋ ಕೆಟ್ಟದಕ್ಕೋ, ಬೆಸ್ಟ್ ಮೆಡಿಸಿನ್ ಚೆನ್ನಾಗಿ ನೋಡಿಕೊಟ್ರು. ಅದನ್ನ ಹೇಳುತ್ತಾರೆ, ಇದನ್ನ ದಾಸರಾಜರು ಕೇಳುತ್ತಾರೆ, ಭಾಗವತ ಭಾರತ ಪುರಾಣಗಳ ರೂಪ ಕರುಣದಲ್ಲಿ ಅಂತ ಕೇಳಿಲ್ಲ. ಬೀದಿಗೊಬ್ಬರು ನಮ್ಮಂತ ಪುರಾಣ ಹೇಳುವ ಬೇಕಾದ ಜನ ಇದ್ವಿ ಬೆಂಗಳೂರಲ್ಲಿ ಮೈಸೂರಲ್ಲಿ. ಪುರಾಣ ರಹಸ್ಯ ತತ್ವಗಳ ರೂಪ ಕರುಣದಲ್ಲಿ ಎಂದು. ಏನಪ್ಪ ರಹಸ್ಯ ತತ್ವ? ಇಷ್ಟು ಸಪ್ತಮ ಸ್ಕಂದ ಕೇಳಿದ್ವು, ಹೇಳಿದ್ ಹೇಳಿದಂತ ಕೇಳಿದ್ವು. ಅಯ್ಯೋ ಸನಕಸನಾದನಾದ್ರಿಗೆ ಹೋದ್ರಂತೆ ಏನ್ ಸಿಟ್ಟು ಬಂದ್ಬಿಡ್ತ ಅವರಿಗೆ, ಶಾಪ ಕೊಟ್ಬಿಟ್ರು ನೋಡ್ರಿ, ಅವರು ಸಿಟ್ಟು ಬಂತು ಅಂತ ತಿಳ್ಕೊಂಡ್ರೆ ಸಾಕು, ನಮ್ಮ ಇಡೀ ಜೀವನ ಸಿಟ್ಟುಮಯ. ಅದಕ್ಕೆ ಪುರಾಣ ಕೇಳಿ ಉದ್ಧಾರ ಆಗದಿದ್ರೆ ಪರವಾಗಿಲ್ಲ, ಹಾಳಾಗದಿದ್ರೆ ಸಾಕು ಅಂತ. ಅದಕ್ಕೆ ರಾಂಗ್ ಮೋಷನ್ಸ್ ಬರಬಾರದು. ಅದಕ್ಕೆ ಒಳಗೆ ಚೂರು ಹೋಗ್ತಾ ಬಂದ್ರೆ ಕಥಾಭಾಗನೂ ಗೊತ್ತಾಗುತ್ತೆ, ಭಗವಂತನ ಚರ್ಯನೂ ಗೊತ್ತಾಗುತ್ತೆ, ನಾವು ಮಾಡಬೇಕಾಗಿದ್ದೇನು ಅಂತ ಗೊತ್ತಾಗುತ್ತೆ. ಹಾಗಾದ್ರೆ ಅಲ್ಲೇನೋ ಅವರಿಗೆ ಆ ಕ್ಷಣದಲ್ಲಿ ಅಸುರಾವೇಶದಿಂದ ಇಂಥದ್ದು ಬಂತು, ನಮ್ಮ ಜೀವನ ಎಲ್ಲ ಇಂಥದ್ದೇ ಕೂತಿದೆಯಲ್ಲ, ಮತ್ತೆ ದೇವರನ್ನು ನಾವೆಷ್ಟು ನೆನೆಯಬೇಕು ಅಂದ್ರೆ ನಾವು ಕೂಡ ದ್ವೇಷದಿಂದ ನೆನೆಯೋಣ ಅಂತ ಹೋಗ್ಬೇಡಿ, ಯೋಗ್ಯತೆಗೆ ಅನುಸಾರವಾಗಿ ಹೋಗುತ್ತೆ. ಪ್ರೀತಿಯಿಂದಲೇ ಆದಷ್ಟು ಕಾಲ ದೇವರಲ್ಲಿ ಮನಸ್ಸಿಡಿ ಎಂಬುದನ್ನ ಚೆನ್ನಾಗಿ ತಿಳಿಸಿಕೊಟ್ಟು ಅವರೇ ರಾವಣ, ಕುಂಭಕರ್ಣ, ಹಿರಣ್ಯಾಕ್ಷ, ಹಿರಣ್ಯಕಶಿಪು, ಹಾಗೆ ಶಿಶುಪಾಲ ದಂತವಕ್ರರಾಗಿ ಬಂದರು ಅಂತ ತಿಳಿಸಿಕೊಡತಾ, ಹಿರಣ್ಯಾಕ್ಷ ವರಾಹದೇವರಿಂದ ಸತ್ತ, ಹಿರಣ್ಯಕಶಿಪು ಮಗನನ್ನ ಕೊಲ್ಲಲಿಕ್ಕೆ ಹೋಗಿ ತಾನೇ ಸತ್ತ ಅಂತ ಹೇಳಿದರೆ ಆವಾಗ ಅದು ಹೇಗಾಯಿತು? ಮಕ್ಕಳು ಒಳ್ಳೆಯವರಾಗಿದ್ದಾಗ ಮಕ್ಕಳ ಮೇಲೆ ಅಪ್ಪ ಅಮ್ಮಂದ್ರ ಪ್ರೀತಿ ಇರುತ್ತೆ, ಕೆಟ್ಟವರಾದರೂ ಈ ಬೆನ್ನಿಗೆ ಹಾಕೊಂಡು ಬರ್ತಾರೆ. ಅಂತಹದ್ದು ಒಳ್ಳೆಯವನಾದ ಮಗನನ್ನ ಪ್ರಹ್ಲಾದನನ್ನ ಕೊಲ್ಲಲಿಕ್ಕೆ ಯಾಕೆ ನೋಡಿದರು ಅಂತ ಪ್ರಶ್ನೆ ಬಂದಾಗ ಅದಕ್ಕೆ ಉತ್ತರ ನಾಳೆ ನೋಡೋಣ. ಶ್ರೀಕೃಷ್ಣ ಅರ್ಪಣೆ ನಮಸ್ಕಾರ.